ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲು ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗೋಣ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ನಾವು ಅನೇಕ ಒಂದು ದಿವಸಗಳಿಂದ ನೋಡ್ಬೇಕ್ರೆ ಪ್ರಕಟಣೆ ಸ್ಟಡಿಯನ್ನು ನಾವೇನು ಮಾಡ್ತೀರಿ ಮಾಡ್ತಾ ಬರ್ತಾ ಇದ್ರಿ. ಕಳೆದ ತಿಂಗಳು ನೋಡ್ಬೇಕ್ರೆ ಪ್ರಕಟಣೆಯಲ್ಲಿ 20ನೇ ಅಧ್ಯಾಯ ನಾವೇನು ಮಾಡಿದ್ರಿ, ನಾವು ಸ್ಟಡಿ ಮಾಡಿದ್ರಿ. ಅದರ 20ನೇ ಅಧ್ಯಾಯ ನೋಡ್ಬೇಕ್ರೆ ಯಾವ ರೀತಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದು ಸೇತನ ಕಟ್ಟಾಕ್ತಾರೆ. ಸೇತನ ಕಟ್ಟಾಕಂದ್ರೆ ಏನು, ಲಿಟ್ರಲ್ ಆಗ ಅಥವಾ ಯಾವುದ್ರ ಮುಖಾಂತರ ಅವನ್ನ ಕಟ್ಟಿಸ್ತಾರೆ ಅಂತ ನಾವೇನು ಮಾಡಿದ್ರಿ, ಅನೇಕ ವಾಕ್ಯಗಳ ಮುಖಾಂತರ ನೋಡಿದ್ರಿ. ಅದರ ಅವನ್ನ ಬಂಧನದಲ್ಲಿಡೋದು ಅಂತಂದ್ರೆ ಏನಪ್ಪ ಅಂದರೆ ಅವನ್ನ ಸಂಪೂರ್ಣವಾಗಿ ರಿಸ್ಟ್ರಿಕ್ಷನ್ಸ್ ಮಾಡೋದು, ತಡೆಗಳನ್ನ ಹಾಕೋದು, ಮೊದಲಿಗಿದ್ದಂಥ ಸ್ವಾತಂತ್ರ್ಯನ ಸಂಪೂರ್ಣವಾಗಿ ಕಿತ್ತಾಕೋದು ಅಂತ ನಾವು ಬಹು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವು ನೋಡಿದ್ರಿ. ಯಾಕಂದರೆ ಮತ್ತೆ 12ನೇ ಅಧ್ಯಾಯದಲ್ಲಿ 29ನೇ ವಾಕ್ಯದಲ್ಲಿ ಮನೆಯ ಗಟ್ಟಿಗಳನ್ನ ಕಟ್ಟಾಕ್ದಿರಾ ಮನೆಯೊಳಗೆ ಒಕ್ಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಕ್ರಿಸ್ತನು ಮೊದಲು ಇವನ್ನ ಕಟ್ಟಾಕಿ ಇವನ್ನ ಮಾಡ್ತಂಥ ಎಲ್ಲ ಕ್ರಿಯೆಗಳನ್ನ ಅದನ್ನು ನಿರ್ಬಂಧ ಮಾಡಿ ಅನಂತರನೇ ಅನೇಕ ಕೆಲಸಗಳನ್ನ ಮಾಡೋಕ್ಕೆ ಆಗ್ತದೆ ಅಂತ ನಾವೇನು ಮಾಡ್ತೀವಿ, ಅನೇಕ ಒಂದು ವಾಕ್ಯಗಳ ಮುಖಾಂತರ ನಾವು ಕಳೆದ ತಿಂಗಳ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಪ್ರಕಟಣೆ 20ನೇ ಅಧ್ಯಾಯ ನೋಡ್ಬೇಕಾದ್ರೆ ಇದು ನಾಲ್ಕು ಭಾಗವಾಗಿ ಏನು ಮಾಡ್ಬೋದು, ನಾವು ಡಿವೈಡ್ ಮಾಡ್ಬೋದು ಅಲ್ವರ. ಸೊ ಲಾಸ್ಟ್ ಟೈಮ್ ಹೇಳಿದಂತೆ ಅಲ್ವರ, ಏನಪ್ಪ ಅಂತಂದರೆ ಏನ್ರಿ ನಾನು ಕಂಡೆನು ಅಂತಂದ್ಬಿಟ್ಟು ಎಲ್ಲೆಲ್ಲಿ ಆ ಪದಗಳು ಬಳಕೆ ಆಗ್ತದೋ ಅಥವಾ ಇಂಗ್ಲೀಷಲ್ಲಿ ಆ್ಯಂಡ್ ಐ ಸಾ ಅಂತಂದು ಹೇಳ್ಬೇಕಾದ್ರೆ ದಟ್ ಈಸ್ ಅದು ಒಂದು ಸಂಗತಿಗಳು, ಅದೊಂದು ಪೋರ್ಷನ್ ಅಂತಂದ್ಬಿಟ್ಟು ನಾವು ಬಹು ಕ್ಲೀನಾಗಿ ನೋಡಿದ್ರಿ ಅದರ. ಸೊ ಅದಕ್ಕೆ ಒಂದನೇ ವಾಕ್ಯದಿಂದ ಹಿಡಿದು ಮೂರನೇ ವಾಕ್ಯವರೆಗೂ ಮೊದಲನೇ ಭಾಗ ಅಂತ ನೋಡಿದ್ರಿ, ಆಮೇಲೆ ನಾಲ್ಕನೇ ವಾಕ್ಯದಿಂದ ಹಿಡಿದು ಹತ್ತನೇ ವಾಕ್ಯವರೆಗೂ ಎರಡನೇ ಭಾಗ ಅಂತ ನೋಡಿದ್ರಿ, ಆಮೇಲೆ 11ನೇ ವಾಕ್ಯ ಮೂರನೇ ಭಾಗ, ಆಮೇಲೆ 12ನೇ ವಾಕ್ಯದಿಂದ ಬರುವಂಥದ್ದೆಲ್ಲ ಏನ್ರಿ ನಾಲ್ಕನೇ ಭಾಗ ಅಂತ ನೋಡಿದ್ರಿ. ಇದರಲ್ಲಿ ನಾವು ಮೊದಲ ಭಾಗ ನಾವೇನು ಮಾಡಿದ್ರಿ, ನಾವು ಅದನ್ನು ಓದಿ ತಿಳ್ಕೊಂಡಿದ್ರಿ, ಅದರ ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 1 ರಿಂದ 3 ಅದರ. ಸೊ ಈ ವಾರ ಏನಪ್ಪಾ ಮಾಡೋಣ ಅಂದರೆ ಎರಡನೇ ಭಾಗಕ್ಕೆ ನಾವೇನು ಮಾಡೋಣ ಹೋಗೋಣ ಅದರ. ಯಾವುದಪ್ಪ ಅಂದರೆ ನಾಲ್ಕನೇ ವಾಕ್ಯ ಎಂದ ಹಿಡಿದು 10ನೇ ವಾಕ್ಯ ಅದರ. ಸೊ ಅದಕ್ಕೆ ಮೊದಲನೇದಾಗಿ ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯನ ನೋಡೋಣ.
ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು.
ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇಲ್ಲಿ ನೋಡ್ಬೇಕಾದ್ರೆ ಏನೋ ಹೇಳ್ತಾರೆ, ತರುವಾಯ ಸಿಂಹಾಸನಗಳನ್ನು ಕಂಡೇನು ಅಂತ ನಾವೇನು ಮಾಡ್ತೀವಿ ನೋಡ್ತೇವೆ. ಅಂದರೆ ತರುವಾಯ ಏನು, ಮೊದಲನೇದು ಏನೋ ಒಂದು ಘಟನೆ ಆಗಿದೆ, ಆ ಸನ್ನಿವೇಶ ಆಗಿದೆ, ಅದಾಗಿದ ನಂತರ ಇನ್ನೊಂದು ಒಂದು ಏನು ಮಾಡ್ತಾರೆ ಒಂದು ದೃಶ್ಯನ ನಮಗೆ ನೋಡಿಸ್ತಾ ಇದ್ರೆ ಏನಪ್ಪ, ತರುವಾಯ ಸಿಂಹಾಸನಗಳನ್ನು ಕಂಡೇನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವಂಥ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆ ಮತ್ತು ತಮ್ಮ ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವರನ್ನು ಕಂಡೆನೋ. ಅವರು ಜೀವಿತವಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಅಂತ ನಮಗೆ ಮಾಡಲು ಕೊಟ್ಟಿದ್ದಾರೆ. ಅಂದರೆ ಈ ವಾಕ್ಯದಲ್ಲಿ ನಾವೇನಪ್ಪ ಗಮನಿಸ್ಬೇಕು ಅಂತಂದರೆ ಸಿಂಹಾಸನಗಳು ಕಂಡೇನು, ಏನು ಸಿಂಹಾಸನಗಳು, ನ್ಯಾಯ ತೀರ್ಪಂದ ಅಧಿಕಾರ ಕೊಡಲ್ಪಡ್ತು ಅಂದರೆ ಏನು, ನ್ಯಾಯ ತೀರ್ಪಂದು ಯಾರಿಗೆ ಯಾರು ಕೊಟ್ಟರು, ಆ ನ್ಯಾಯ ತೀರ್ಪಂದು ಏನು, ಆಮೇಲೆ ಇದೇ ತಲೆ ವಹಿಸಿಕೊಂಡವರ ಆತ್ಮಗಳು ಇದೇನಿದು, ಆತ್ಮಗಳು ಇದ್ಯಾವ ಆತ್ಮಗಳು ತಲೆ ವಹಿಸಿಕೊಂಡವ್ರ ಆತ್ಮಗಳು, ಆಮೇಲೆ ಅವರು ಜೀವಿತವಾಗಿದ್ದು ಕ್ರಿಸ್ತನೊಂದಿಗೆ ಏನು ಮಾಡಂತೆ 1000 ವರ್ಷ ಆಳ್ವಿಕೆ ಮಾಡೋದಿಲ್ಲ, ಇದೇನಪ್ಪ ಇದು, ಅವರು ಇದ್ದು 1000 ವರ್ಷ ಆಳ್ವಿಕೆ ಮಾಡೋದು ಏನರ್ಥ ನೋಡ್ರ. ಅದಕ್ಕೆ ಇದ್ರ ಬಗ್ಗೆ ನಾವೇನು ಮಾಡ್ಕೊ ಶುರು ಮಾಡಬೇಕು. ಸಾಮಾನ್ಯವಾಗಿ ಈ ಒಂದು ವಾಕ್ಯನ ಎಂತಾರೆ ಜನರಲ್ ಆಗಿ ಈ ಸಭೆಗಳಲ್ಲಿ ಅಂದರೆ ಬಾಬಿಲೋನಲ್ಲಿ ಯಾವ ಥರ ಅರ್ಥ ಮಾಡ್ಕೊತಾರೆ ಅಂತಂದರೆ, ಇದು ಕ್ರಿಸ್ತನ 1000 ವರ್ಷದ ಆಳ್ವಿಕೆ, ಇದು ಆಲ್ರೆಡಿ ಏನಾಗ್ಬಿಡ್ತು ಮುಗಿದೋಯ್ತು ಅಂತ ಹೇಳ್ತಾರೆ, ಆಲ್ರೆಡಿ ಇದು ನೆರವೇರ್ಬಿಡ್ತು ಅಂತ ಹೇಳ್ತಾರೆ. ಯಾವಾಗಪ್ಪ ನೆರವೇರ್ಬಿಡ್ತು ಅಂತಂದರೆ 799ನೇ ಕ್ರಿಸ್ತ ಶಕದಿಂದ ಹಿಡಿದು 1799 ಕ್ರಿಸ್ತ ಶಕದಲ್ಲಿ ಈ ಒಂದು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಏನಾಗೋಯ್ತು ಮುಗಿದೋಯ್ತು. ಹೇಗೆ ಮುಗೀತು ಅಂತಂದರೆ ದೇವರ ರೆಪ್ರೆಸೆಂಟೇಟಿವ್ ಆಗಿರೋಂಥ ಪೋಪು ಅಂದರೆ ಅವರು ದೇವರ ಕುಮಾರನೋ ಅಲ್ಲ, ವಿಸರ್ಜೆಂಟ್ ಆಫ್ ಕ್ರೈಸ್ಟ್ ಅಂತ ಕ್ರಿಸ್ತನ ಬದಲಾಗಿ ಅವರು ಬೋಧಕರಿಂದ ದೇವರು ಯಾವಾಗ ಅವನ ಪೋಪನ ಅಭಿಷೇಕ ಮಾಡಿ ನೇಮಿಸಿದ್ರೋ ಆವಾಗಿಂದ ಅವರು ಕ್ರಿಸ್ತನ ಒಂದು ರೀತಿಯಲ್ಲಿ ದೇವರ ಮಗನ ಒಂದು ಬದಲಾಗಿ ಅವರೇನು ಮಾಡಿದ್ರು, ಭೂಲೋಕದಲ್ಲಿ 1000 ವರ್ಷ ಏನು ಮಾಡಿದ್ರು, ಆಳ್ವಿಕೆ ಮಾಡಿದ್ರಿಂದ ಆ 1000 ವರ್ಷ ಏನಾಗೋಯ್ತು, ಆಡಿ ಅಂತ್ಯ ಆಗೋಯ್ತು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಏನು ಹೇಳ್ತಾರೆ, ಮುಗಿದೋಯ್ತು 1000 ವರ್ಷದ ಆಳ್ವಿಕೆ. ಅದು ಯಾವಾಗ ಪೇಪರ್ಸಿ ಟೈಮಲ್ಲಿ ಇತ್ತಲ್ಲ 1000 ವರ್ಷದ ಆಳ್ವಿಕೆ ಅದೇ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ 1000 ವರ್ಷದಲ್ಲಿ ಪುನರ್ವರ್ತನ ಆಗಬೇಕಲ್ಲ ಅಲ್ವರ, ಜನಗಳ ಪ್ರಶ್ನೆ ಕೇಳ್ತಾರಲ್ಲ ಅಲ್ವರ, ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಅವಾಗ ಏನಪ್ಪ ಮಾಡಿದ್ರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಒಂದು ಪದಗಳನ್ನೇ ಮಾಡ್ಬಿಟ್ರು, ಸೇರಿಸ್ಬಿಟ್ರು. ಏನಪ್ಪ ಸೇರಿಸ್ಬಿಟ್ರು ಅಂದರೆ, ಮಿಕ್ಕ ಸತ್ತವರು 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲೇ ಇಲ್ಲ ಅಂತಂದ್ಬಿಟ್ಟು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ, ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನ 1000 ವರ್ಷ ಆಲ್ರೆಡಿ ಮುಗಿದೋಯಿತು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಜೊತೆಗೆ. ಹಂಗಾರೆ ಈ ಪ್ರಕಟಣೆ 20ನೇ ಅಧ್ಯಾಯ 5ನೇ ವಾಕ್ಯದ ಅರ್ಥ ಏನೋ ಇದು ನಾವೇನು ಮಾಡ್ತೀವಿ ಸ್ವಲ್ಪ ಕ್ಷಣದಲ್ಲಿ ನೋಡೋಣ. ಅದರ ಸರಿಗೊಂಡ್ಬೇಕ್ರೆ ಈ ಒಂದು 1000 ವರ್ಷದ ಆಳ್ವಿಕೆ 1799 ಇಸ್ವಿಯಲ್ಲಿ ಅಂತ್ಯ ಆಗೋಯಿತು ಅಂತ ಹೇಳ್ತಾರೆ. ಹೇಗೆ ಅಂತ್ಯ ಆಗೋಯಿತು ಅಂತಂದರೆ, ನೆಪೋಲಿಯನ್ ಬೋನಪಾರ್ಟ್ ಪೋಪ್ ಪಯ 6ನ ಯಾವಾಗ 1799 ಇಸ್ವಿಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ಜೈಲಿಂದ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಕೊನೆಗೆ ಪೋಪ್ ಯಾವ ರೀತಿ ಜೈಲಲ್ಲಿ ತಿರ್ಕೊಂಡ್ಬಿಟ್ಟು, ಅವಾಗ ಏನಾಗ್ಬಿಡ್ತು 1000 ವರ್ಷ ಮುಗಿದು ಹೋಯ್ತು, ಎಂಡು ಆಗೋಯ್ತು ಅಲ್ದನ. ಅದಕ್ಕೆ ಹೊಡ್ಬೇಕ್ರೆ ಇವಾಗ ನಮ್ಮ ಸತ್ಯವೇದದಲ್ಲಿ ನೋಡ್ತೀರಿ, 1000 ವರ್ಷದ ನಂತರ ಮಾಡ್ಬೇಕು ತಿರ್ಗಾ ಸೈತಾನ ಅಧೋಲೋಕದಿಂದ ಬಿಡುಗಡೆ ಮಾಡಬೇಕು ಅಲ್ವರ. ಸೊ ದೇವರು ಸೈತಾನ ಅಧೋಲೋಕದಿಂದ ಬಿಡುಗಡೆ ಮಾಡಿದ್ರು ಹೆಂಗಪ್ಪ ಅಂತಂದ್ರೆ, ಅದೇ ನೆಪೋಲಿಯನ್ ಬೋನಪಾರ್ಟ್ ಅಲ್ರ ನೇನ್ರಿ, ನೆಪೋಲಿಯನ್ ಬೋನಪಾರ್ಟ್ ಏನು ಮಾಡ್ತಾನೆ, ಬಂದ್ಬಿಟ್ಟು ಪೋಪ್ನ ಅರೆಸ್ಟ್ ಮಾಡ್ಬಿಟ್ಟಲ್ಲ, ಹಂಗೆ ಏನು ಮಾಡ್ದವನು, ಸೇತಾನ ಹೊರಗಡೆ ಬಿಟ್ಬಿಟ್ರು ದೇವರು, ಅದಕ್ಕೆ ಸೇತಾನ ಏನು ಮಾಡ್ದವನೇ, ಎಲ್ಲ ದುಷ್ಟ ಕೆಲಸಗಳನ್ನ ಮಾಡ್ತವನೇ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರಿಪ್ಪ ಆಗಿರ್ಬೇಕ್ರೆ ಏನ್ರಿ 1000 ವರ್ಷದಲ್ಲಿ ಏನಿರಬೇಕು, ಸುಖ ಸಂತೋಷ ಸಮಾಧಾನ ಇರಬೇಕಲ್ವಾ, ಅದಿತ್ತಾ ಅಂತ ನೋಡಿದ್ರೆ ಇಲ್ಲ. ಅದರ ಸಿಂಹ ಏನು ತಿನ್ನಬೇಕು, ಎತ್ತಿನಂತೆ ಅಲ್ಲಿ ಹುಲ್ಲನ್ನು ತಿನ್ನಬೇಕು, ತಿಂತಾ ಅಂತಂದರೆ ಅದು ಕೂಡ ನಾವೇನು ಮಾಡಲ್ಲ ನೋಡಲ್ಲ ಅಂದ್ರೆ, ಕರುವು ಪುಷ್ಟಪ್ರಶುವು ಪ್ರಾಯದ ಸಿಂಹವು ಎಲ್ಲ ಏನಾಗಿರ್ಬೇಕು ಒಟ್ಟಿಗಿರ್ಬೇಕು ಸತ್ಯವೇದ ನೋಡ್ತಾರೆ, ಅದು ಯಾವ್ದು ನೆರವೇರಿದ ನೋಡಲ್ವಲ್ಲ ಅಂದ್ರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳೆ, ಈ ಒಂದು ಇಂಟರ್ಪ್ರಿಟೇಷನ್ನ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ಆಗೋದಿಲ್ಲ ಅದರ. ಸರಿ, ಎರಡನೇದು ಏನಪ್ಪ, ಇನ್ನೊಂದು ಅಭಿಪ್ರಾಯ ಏನಪ್ಪ ಇದೆ ಅಂದರೆ, ಏನ್ರಿ ಇದು 2000 ವರ್ಷ ಇದೆ, ಅದೇನು 1000 ವರ್ಷ ಕ್ರಿಸ್ತನ ಆಳ್ವಿಕೆ ಮಾಡ್ತಾರೆ, ಆದರೆ ಆ 1000 ವರ್ಷ ಆರಂಭ ಆಗೋದಕ್ಕೆ 2 ಇದೆ ಅಂದ್ರೆ ಏನ್ರಿ 2000 ವರ್ಷಗಳಿದೆ ಅದರ, ಅಂದರೆ ಒಂದು ಸತಿಗೆ 1000 ವರ್ಷ ಒಂದು ಆರಂಭ ಆಗ್ತದೆ, ಆಮೇಲೆ ಇನ್ನೊಂದು 1000 ವರ್ಷ ಕೂಡ ಏನಾಗ್ತದೆ ಆರಂಭ ಆಗ್ತದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ ಅದರ. ಅದಕ್ಕೆ ಈ ಈ ಅಭಿಪ್ರಾಯಕ್ಕೆ ಏನಪ್ಪ ಕಾರಣ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳೆ, ಅದಕ್ಕೆ ಏನ್ರಿ ಸತ್ಯವೇದದಲ್ಲಿ ಓದಿದ್ರೆ ನಮ್ಗೆ ಏನಂತ ಬರ್ತಾ ಅಂದರೆ, 20ನೇ ಅಧ್ಯಾಯ 7ರಿಂದ ಹಿಡ್ದು 7ನೇ ವಾಕ್ಯದವರೆಗೂ ನೋಡ್ತಾ ಅಂತಂದರೆ ಏನ್ರಿ 1000 ವರ್ಷ ಅಂತ ಬರ್ತದೆ ಅದರ. ಆದರೆ ಅದೇ ವಾಕ್ಯಗಳಲ್ಲಿ ಇನ್ನೊಂದು ಸತಿ ಬರ್ಬೇಕು ಹೆಂಗೆ ಬರ್ತದೆ ಅಂದರೆ, 1000 ವರ್ಷ ಅಂತ ಬರ್ತಾರೆ. ಆದರೆ ಇಂಗ್ಲೀಷ್ ಬರ್ತಾರೆ 1000 ಇಯರ್ಸ್ ಆ್ಯಂಡ್ ಧ 1000 ಇಯರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ಬಿಡ್ತಾರೆ, 1000 ಇಯರ್ಸ್ ಬೇರೆ ಧ 1000 ಇಯರ್ಸ್ ಏನ್ರಿ ಬೇರೆ, ಅದು ಪಕ್ಕ ಪಕ್ಕ 1000 ಇಯರ್ಸು, ಅದು 1000 ಇಯರ್ಸ್ ಅಂದ್ರೆ ಏನ್ರಿ ಅದು ಇನ್ನೊಂದು 1000 ವರ್ಷ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಅದಕ್ಕೆ ನೋಡಿ ವಾಕ್ಯಗಳನ್ನ ಓದ್ಬಿಡೋಣ ನಾವು ಯಾವುದಕ್ಕೂ ಅಲ್ವರ. ನೋಡಿ ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯ, ಪ್ರಕಟಣೆ 22.
ಪುರಾತನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರುಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು.
ಏನ್ರಿ ಹಿಡಿದು 1000 ವರ್ಷ ಬಂಧನಲ್ಲಿಟ್ಟನು, ಯಾವುದು 1000 ವರ್ಷ ಏನ್ ಮಾಡದಂತೆ ಅಲ್ಲಿ ಬಂಧನಲ್ಲಿಟ್ಟು ಅಂತ ಹೇಳ್ತಾರೆ ಅಲ್ವರ. ಆದ್ರೆ 3ನೇ ವಾಕ್ಯದಲ್ಲಿ ಏನ್ ನೋಡ್ತೀರಿ, ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲಿ ಮುಚ್ಚಿ ಮುದ್ರೆ ಹಾಕಿದನು, ಆಮೇಲೆ ಏನ್ ಓದ್ತೀರಿ,
1000 ವರ್ಷಗಳಾದ ಮೇಲೆ
1000 ವರ್ಷಗಳಾದ ಮೇಲೆ. ಅದಕ್ಕೆ ಹೇಳ್ತಾರೆ 1000 ವರ್ಷ ಆಯ್ತ್ರಿ, ಆದ್ರೆ 3ನೇ ವಾಕ್ಯದಲ್ಲಿ ಬರುವಂಥದ್ದು ಅದು 1000 ವರ್ಷ, 1000 ವರ್ಷಕ್ಕೂ 1000 ವರ್ಷಕ್ಕೇನಿದೆ ಎರಡು ವ್ಯತ್ಯಾಸ ಇದೆ ಅಂತ ಅಂದ್ಬಿಡ್ತಾರೆ. ಸರಿ, ಹಂಗೆ ನೋಡೋದಾದರೆ 4ನೇ ವಾಕ್ಯದಲ್ಲಿ ಕೂಡ ಏನಾಗ್ತಾರೆ ಇದೇ ಥರ ಬರ್ತಾರೆ, ಓದರ್ಲ ಅವಾಗ ಏನಂತಂದ್ರೆ, ಅವರು ಜೀವಿತರಾಗಿದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಏನು ಮಾಡಿದ್ರು ಆಳಿದರು ಅಂತ ಕೊಟ್ಟಿದೆ ಅಲ್ವರ. ಸರಿ, ಹಂಗೆ ನಾವು ನೋಡ್ಕೊಂಬಂದಂತಂದ್ರೆ ಅದೇ ಒಂದು ಕಂಟಿನ್ಯೂಯೇಷನ್ 6ನೇ ವಾಕ್ಯದಲ್ಲಿ ಕೂಡ ಇದೆ ನೋಡಿ, ಓದೋಣ ಅಂತೀನಿ.
ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು.
ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ, ಏನ್ರಿ ಆರನೇ ವಾಕ್ಯ ನಾನು ಹೇಳಿದ್ ಮೊದಲಿಗೆ.
ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವನ ಮೇಲೆ ಎರಡನೆಯ ಮರಣದ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು.
ನೋಡ್ರ ಎಂತ ಕ್ರಿಸ್ತರೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರಂತೆ. ಅಂದ್ರೆ ಸಭೆ ಕ್ರಿಸ್ತರೊಂದಿಗೆ 1000 ವರ್ಷ ಕಾಲಕ್ಕೆ ಮಾಡ್ತಾರೆ. 1000 ವರ್ಷಕ್ಕೂ ಏನ್ರಿ ಬರೀ 1000 ವರ್ಷಕ್ಕೇನಿದೆ, ಎರಡು ಎರಡು ವ್ಯತ್ಯಾಸ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ಬಿಡ್ತಾರೆ. ಅಂದ್ರೆ ಅದನ್ನೇ ಏನ್ರಿ ತಿರ್ಗಾ ಪ್ರಕಟಣೆ 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ಬರ್ತು, 1000 ವರ್ಷಗಳು ತೀರಿದ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೈತಾನ ಬಿಡುಗಡೆ ಮಾಡಿ ಅದ್ಕೊಂಡು ಬೇಕ್ರೆ 2000 ವರ್ಷ ಇದೆ, ಅದ್ಕೊಂಡು ಬೇಕ್ರೆ ಏನ್ರಿ 1000 ವರ್ಷ ಒಂದು ಬೇರೆ, ಬರೀ 1000 ವರ್ಷ ಏನ್ರಿ ಅದು ಬೇರೆ. ಅದೇ ಬರೀ 1000 ವರ್ಷ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಏನ್ರಿ ಫಸ್ಟ್ ಪರೋಕ್ಷದಲ್ಲಿ ಬರ್ತಾರೆ. ಅವರ ಅವಾಗ ಬಂದ್ಬಿಟ್ಟು ಕಣ್ಣು ಕಾಣದ ರೀತಿಯಲ್ಲಿ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಅವಾಗ ಸಭೆ ಏನ್ ಮಾಡ್ತಾರೆ ಅವರು ಆಯ್ಕೆ ಮಾಡ್ತಾರೆ. ಇದಾಗಿದ ನಂತರ 1000 ವರ್ಷ ಏನಾಗಿದೆ ಇದ್ರೆ 1000 ವರ್ಷದಲ್ಲಿ ಏನಪ್ಪಾ ಆಗ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಸಭೆನೆಲ್ಲ ಆಯ್ಕೆ ಮಾಡಿದ್ರೆ ಸಭೆ ಒಂದಿಗೆ ಏನ್ ಮಾಡ್ತಾರೆ ಅವರು ಆಳ್ವಿಕೆ ಮಾಡ್ತಾರೆ. ಅದು 1000 ವರ್ಷ, ಅದು 1000 ವರ್ಷ ಅಂತ ಏನ್ ಮಾಡ್ತಾರೆ. ಯಶವಂಗರಿಗೆ 2000 ವರ್ಷ ಇದೆ, ಕ್ರಿಸ್ತನಿಗೆ 1000 ವರ್ಷ. ಅರೆ ಸಭೆ ಎಲ್ಲ ಪುನರುತ್ಥಾನ ಆದ್ಮೇಲೆ ಇನ್ನೊಂದು 1000 ವರ್ಷ ಏನಾಗ್ತದೆ ಅಲ್ಲಿ ಬರ್ತದೆ ಅಂತ. ಅಂದ್ರೆ ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡ್ತಾ ಇರ್ತಾರೆ, ಆದ್ರೆ ಸಭೆ ಎಲ್ಲ ಪುನರುತ್ಥಾನ ಆದ್ಮೇಲೆ ಅವಾಗ ಸಭೆ ಒಂದಿಗೆ 1000 ವರ್ಷ ಏನಾಗ್ತದೆ ಅಲ್ಲಿ ಅಲ್ಲಿ ಆರಂಭ ಆಗ್ತದೆ ಅಂತ ಅಂದ್ಬಿಟ್ಟು ಅದರ ಸರಿ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ. ಇದಕ್ಕೆ ಯಾವ ವಾಕ್ಯನ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ವಾಕ್ಯಗಳನ್ನ ಓದ್ಬಿಡ ನೋಡಿರ್ತೀನಿ. ಮತ್ತೆ 25:19 ಓದಿ, ಆಮೇಲೆ ಮತ್ತೆ 25:31.
ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ.
ನೋಡ್ರಿ ಫಸ್ಟ್ ಏನ್ ಮಾಡ್ತಾರೆ 5 ತಲಾಂತ ಬಗ್ಗೆ ಏನ್ ಮಾಡ್ತಾ ಹೇಳ್ತಾರೆ. ಫಸ್ಟ್ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಯಜಮಾನ ತಲಾಂತ ಕೊಟ್ಟವ್ರತ್ತೆ ಲೆಕ್ಕ ಇಸ್ಕೊತಾರೆ. ಸೊ ಇದೇನಂದ್ರೆ ಬದುಕಲ್ಲಿ ಬಂದ ತಕ್ಷಣ ಸಭೆಗೆ ಏನ್ ಮಾಡೋದು ಫಸ್ಟ್ ಲೆಕ್ಕ ಇಸ್ಕೊಳೋದು ಅದರ. ಇವಾಗ 31ನೇ ವಾಕ್ಯ ಓದೋ ನೋಡಿರ್ತೀನಿ. ಹಾ
ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು.
ನೋಡ್ರ ಮಹಿಮೆಯ ಏನ್ರಿ ತಿರುಗಿ ಅವರು ದೇವದೂತರ ಸಂಗಡ ಬರಬೇಕಾದ್ರೆ ಆವಾಗ ಮಹಿಮೆ ಸಿಂಹಾಸನದಲ್ಲಿ ಯಾರು ಕೂತ್ಕೊಂತಾರಂತೆ, ಕ್ರಿಸ್ತನ ಕೂತ್ಕೊಂತಾರೆ ಅಂತ ಹೇಳ್ತಾರೆ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಅದಕ್ಕೆ ಹೇಳ್ತಾರೆ. ಸೊ ಕ್ರಿಸ್ತನು ಮಹಿಮೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಯಾವಾಗ ದೇವದೂತರು ಸಂಗಡ ಬರ್ಬೇಕಾದ್ರೆ, ಯಾರೋ 144,000 ಜೊತೆಗೆ ಅವ್ರು ಬರ್ಬೇಕಾದ್ರೆ ಮಹಿಮೆಯ ಸಿಂಹಾಸನ ಕೂತ್ಕೊಬೇಕಾದ್ರೆ ಅವಾಗ ಏನ್ ಮಾಡೋದು ರಾಜ್ಯಾಧಿಕಾರ ನಡೆಸೋದು ಅಂತ ಏನ್ ಮಾಡ್ತಾರೆ ಅಭಿಪ್ರಾಯ. ಸರಿಯಪ್ಪ ಅದರ ಅವಾಗ ಅದು ಏನ್ರಿ ಅದು 1000 ವರ್ಷ. ಅರೆ ಯೇಸು ಕ್ರಿಸ್ತ ಎಡೆ ಬರೀಕೆ ಬಂದ ತಕ್ಷಣ ಅದೊಂದು ಶುರು ಆಗ್ತಾ ಗೊತ್ತಾ ಅದೇನ್ರಿ ಅದು 1000 ವರ್ಷ. ಸೊ ಅದು ನೋಡ್ಬೇಕಾದ್ರೆ ಎರಡು ಏನಿದೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ. ಹಂಗಾರೆ ಇಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಅಲ್ಲದೆ ಮೂರನೇ ಬರುವಿಕೆ ಆಗೋಯ್ತು. ಎರಡನೇ ಬರುವಿಕೆಯಲ್ಲಿ ಬಂದು ಸಭೆ ಏನ್ ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ. ಸಭೆ ಎಲ್ಲ ಸೆಲೆಕ್ಷನ್ ಆದ್ಮೇಲೆ ಮೂರನೇ ಬರುವಿಕೆಯಲ್ಲಿ ಬಂದ್ಬಿಟ್ಟು ತನ್ನ ಮಹಿಮೆ ಸಿಂಹಾಸನ ಏನ್ ಮಾಡ್ತಾರೆ ಅಂತ ಅವ್ರು ಕೂತ್ಕೊಂತಾರಂತೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಮೂರನೇ ಬರುವಿಕೆ ಆಯ್ತಾ, ಇರೋದು ಎಡೆ ಬರುವಿಕೆ. ಅದರ ಮೂರನೇ ಬರುವಿಕೆ ಯಾವುದೂ ಇಲ್ಲ ರೀ. ನಾವೇ ಮಾಡೋಕು ಈ ಪದಗಳನ್ನ ಸ್ವಲ್ಪ ಕ್ಲೀನಾಗಿ ಏನು ಮಾಡೋಕು ಅರ್ಥ ಮಾಡ್ಕೋಬೇಕು. ನೋಡಿ ದೇವರ ರಾಜ್ಯ ಭೂಲೋಕದಲ್ಲಿ ಯಾವ ಥರ ಸ್ಥಾಪನೆ ಮಾಡ್ತಾರೆ, ಯಾವ ಥರ ಸ್ಥಾಪನೆ ಮಾಡ್ತಾರೆ, ಯಾವ ಥರ ಸೇತಾನು ತನ್ನ ಆಡಳಿತನ ಭೂಲೋಕದಲ್ಲಿ ಸ್ಥಾಪನೆ ಮಾಡಿದನೋ ಇದೇ ಪ್ರಕಾರ ಕ್ರಿಸ್ತನು ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಬೇಕು. ಸೇತಾನ್ ಫಸ್ಟ್ ಹೆಂಗೆ ಸ್ಥಾಪನೆ ಮಾಡ್ದ, ಈಡೇನ್ ತೋಟದಲ್ಲಿ ಆದಾಮ್ ಮತ್ತೆ ಏವಾಳ್ನ ವಂಚಿಸ್ಬಿಟ್ಟು ತನ್ನ ರಾಜ್ಯವನ್ನು ಏನು ಮಾಡ್ದ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ದ, ಕರೆಕ್ಟಾ? ಸರಿ, ಅದನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಅವನು ಹೆಂಗೆ ಸ್ಥಾಪನೆ ಮಾಡ್ದ ಏನ್ರಿ ಮೊದಲನೇ ಭೂಲೋಕದಲ್ಲೇ ಸ್ಥಾಪನೆ ಮಾಡ್ಬಿಟ್ನ ಅಂತಂದ್ರೆ ಇಲ್ಲ ರೀ. ಮೊದಲು ಅವನ ಆಡಳಿತನ ಅದನ್ನೆಲ್ಲಪ್ಪ ಸ್ಥಾಪನೆ ಮಾಡಿದಂದ್ರೆ ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಈ ಭೂಮಿಯ ವಾಯುಮಂಡಲ ಏನ್ ಮಾಡ್ದ ಅವನು ಏನ್ರಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ದ. ಅಲ್ದರ ಅದು ನೋಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ತಾನೆ ಅಲ್ಲಿ ದೇವ್ರ ವಿರುದ್ಧವಾಗಿ ಏನು ಮಾಡ್ತಾನೆ ಅವನು ದ್ರೋಹ ಮಾಡ್ತಾನೆ, ದೇವ್ರ ವಿರುದ್ಧವಾಗಿ ಏನು ಮಾಡ್ತಾನೆ ನಡ್ಕೊತಾನೆ ಅಲ್ವರ. ಆಮೇಲೆ ಅಲ್ಲಿಂದನೇ ಆಕಾಶ ಮಂಡಲದಾನೆ ಕಣ್ಣು ಕಾಣದ ರೀತಿಯಲ್ಲಿ ಭೂಲೋಕದ ಮನುಷ್ಯನ ಏನು ಮಾಡ್ತಾನೆ ಅವನು ವಂಚನೆಗೆ ಏನು ಮಾಡ್ತಾನೆ ಅವನು ಈಡ್ ಮಾಡ್ತಾನೆ ಅಲ್ದರ. ಅದಾಯ್ಮ ಏನು ಮಾಡ್ತಾನೆ ಅದರ ಬಿದ್ದೋಗಿದ್ದ ದೂತ್ರನ್ನ ಏನು ಮಾಡ್ತಾನೆ ಅವನು ಸೇರಿಸ್ಕೊತಾನೆ ಅದರ. ಸೊ ಮೊದಲು ಅವನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ ಎಲ್ಲಿಪ್ಪ ಅಂತಂದರೆ ಕಣ್ಣಿಗೆ ಕಾಣದಿರೋ ಅಂತ ರೀತಿಯಲ್ಲಿ ಭೂಮಿಯ ವಾಯುಮಂಡಲ ಮಾಡ್ತಾನೆ, ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದಾಗಿದ ನಂತರನೇ ಈ ಮನುಷ್ಯರೆಲ್ಲ ಯಾವಾಗ ಅಧಿಕವಾಗಿ ಪಾಪಕ್ಕೆ ಬೀಳಕ್ಕೆ ಶುರು ಆದರೋ, ಯಾವಾಗ ಈ ದೇವದೂತರಿಗೆ ಏನಾದ್ರೆ ರಾಕ್ಷಸರು ಹುಟ್ಟಕ್ಕೆ ಶುರು ಮಾಡಿದ್ರು, ಅವ್ರ ಮುಖಾಂತರ ಭೂಲೋಕದಲ್ಲಿ ಕಣ್ಣು ಕಾಣಂಥ ರೀತಿಯಲ್ಲಿ ತನ್ನ ಆಡಳಿತಾನೇ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಸೊ ಫಸ್ಟ್ ಸ್ಥಾಪನೆ ಆಗಿದ್ದು ಏನ್ರಿ ಆಕಾಶ, ನೆಕ್ಸ್ಟು ಭೂಮಿಯಲ್ಲಿ. ಅದರ ಇದೇ ಪ್ರಕಾರ ಯೇಸು ಕ್ರಿಸ್ತ ಎರಡನೇ ಬೈಕಲ್ಲಿ ಬಂದ್ಬೇಕಾದ್ರೆ ಈಗಿರುವಂಥ ಆಕಾಶ ಭೂಮಿಯನ್ನು ನಾಶ ಮಾಡಿ ಏನು ಮಾಡ್ತಾರೆ, ಮೂರನೆಯ ಒಂದು ಆಕಾಶ ಭೂಮಿ ಏನು ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ. ಯಾಕೆ ಮೊದಲು ಆಕಾಶ ಇಂಗ್ಲೀಷ್ ಬರ್ತಾರೆ, ದ ಹೆವೆನ್ಸ್ ಅಂಡ್ ಅರ್ತ್ ದಟ್ ಆರ್ ನೌ ಶಲ್ ಬಿ ಡಿಸ್ಟ್ರಾಯ್ಡ್ ಬಿ ಫೈರ್ ಅಂದ್ರೆ. ಯಾಕೆ ಹೆವೆನ್ಸ್ ಅಂಡ್ ಅರ್ತ್ ಅಂತ ಹೇಳೋದು, ಯಾಕೆ ಅರ್ತ್ ಅನ್ನ ಹೆವೆನ್ ಅಂತ ಹೇಳಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತ ಬರ್ಬೇಕಾರೇ ಏನ್ರಿ ಪರಲೋಕದಿಂದ ಈ ಭೂಮಿಯ ವಾಯುಮಂಡಲಕ್ಕೆ ಫಸ್ಟ್ ಎಂಟ್ರಿ ಆಗೋದ್ರಿ. ಆ ಭೂಮಿಯ ವಾಯುಮಂಡಲದಲ್ಲೇ ಸೇತನ ಮತ್ತು ಬಿದ್ದೋಗಿರೋದ್ರಲ್ಲಿರೋದೇ ಅವ್ರನ್ನೆಲ್ಲ ಬಂಧಿಸ್ಬಿಟ್ಟೆ ಏನ್ರಿ ಸಭೆಯನ್ನೆಲ್ಲ ಸೆಲೆಕ್ಷನ್ ಮಾಡಿದ ಮೇಲೆ ಭೂಲೋಕದಲ್ಲಿ ಕಣ್ಣು ಕಾಣೋಂಥ ರೀತಿಯಲ್ಲಿ ತನ್ನ ರಾಜ್ಯವನ್ನು ಏನು ಮಾಡಿದವರು ಅವರು ಸ್ಥಾಪನೆ ಮಾಡೋದು ಅದರ. ಮತ್ತೆ ಹಾಗಾದರೆ ಏನ್ರಿ ಈ ಒಂದು 1,000 ವರ್ಷ ಅಥವಾ 1,000 ವರ್ಷ ಕೊಟ್ಟಿರಲ್ಲ, ಇದು ಹಿಂಗೆ ಅರ್ಥ ಮಾಡ್ಕೊಳೋದು ಆದರೆ ಅದಕ್ಕೆ ಏನು ಮಾಡ್ತಾರೆ ಎರಡೂ ಬೇರೆ ಬೇರೆ ಬರ್ತಾರೆ. ಇಲ್ಲಾಂದ್ರೆ ಸಿಂಪಲಾಗಿ 1,000 ವರ್ಷ ಅಂದ್ಕೊಡ್ಬೋದು ಆಯ್ತಲ್ಲ, ಇದು ಹೇಗೆ ಇದೇಗೆ ಅರ್ಥ ಮಾಡ್ಕೊಳೋದು ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೇ ನಾವು ಸ್ವಲ್ಪ ಏನು ಮಾಡೋಕ್ಕು ವಾಕ್ಯನ ಹೆಂಗೆ ಓದೋದು ಸ್ವಲ್ಪ ಏನು ಮಾಡ್ತಾವೆ ಅರ್ಥ ಮಾಡ್ಕೊಬೇಕು. ನೋಡಿ ನಿಮ್ಗೆ ಇದುವರೆಗೂ ನಾವು ಹೇಳ್ಕೊಟ್ಟೆ ಬೇಸಿಕ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀರಿ ಔಟ್ ಟು ಸ್ಟಡಿ ದ ಬೈಬಲ್, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ವಾಕ್ಯವನ್ನು ಹುಡುಕಿ ಏನು ಮಾಡ್ರಿ ನೀವು ಓದಿರಿ. ಇದು ಹೆಂಗೆ ಓದಬೇಕು ಅಂತಂದರೆ ನೋಡಿ, ಇವಾಗ ಎಕ್ಸಾಂಪಲ್ ಇಲ್ಲಿ ಒಂದು ನೀವು ಚಿತ್ರ ಏನು ಮಾಡ್ತೀರಿ ನೋಡ್ತಾರೆ, ಎಷ್ಟೋ ಬಸ್ಗಳಿದೆ ಅದರ ಸರ್ ನೋಡ್ಬೇಕಾದ್ರೆ ಏನಪ್ಪ ಅಂದರೆ ಬಸ್ ನಿಲ್ದಾಣದಲ್ಲಿ ಬಸ್ಸು ನೋಡಿದೆ ಅಂತ ಒಂದು ಸೆಂಟೆನ್ಸ್ ತೊಳಿ ಅದರ. ಸರಿ, ಬಸ್ ನಿಲ್ದಾಣದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ನ ನೋಡಿದೆ, ಯಾವ ಬಸ್ನ ನೋಡಿದೆ ನೀನು, ಹೆಂಗೆ ಅರ್ಥ ಮಾಡ್ಕೊಳೋದು ಯಾವ ಬಸ್ ಬಗ್ಗೆ ಹೇಳ್ತಾವ್ರೆ, ಬಸ್ಸನ್ನು ನೋಡಿದ್ರು ಸರಿ, ಇಲ್ಲಿ ಇಷ್ಟೊಂದು ಬಸ್ಗಳಿತ್ತಲ್ವಾ, ಇಷ್ಟೊಂದು ಬಸ್ಗಳಲ್ಲಿ ಯಾವ ಬಸ್ಸು, ಅವಾಗ ಏನು ಮಾಡಬೇಕು ಅಂತಂದರೆ ಸುಮ್ಮನೆ ಆ ಒಂದೇ ಒಂದು ಪದ ಓದ್ಬಿಟ್ಟು ನಿಲ್ಲಿಸ್ಬಿಡೋದ್ರಲ್ಲಿ ಏನು ಮಾಡೋಕ್ಕು ಸೆಂಟೆನ್ಸು ಪೂರ್ತಿಯಾಗಿ ಮಾಡೋಕ್ಕೆ ನಾವು ಓದಬೇಕು. ಮುಂದಕ್ಕೆ ಹೋದ್ರೆ ಏನಿದೆ, ಆ ಬಸ್ಸು ಚೆನ್ನಾಗಿತ್ತು ಅಂತಿದೆ. ಏನರ್ಥ, ಬಸ್ ಸ್ಟ್ಯಾಂಡಲ್ಲಿ ನಾನೊಂದು ಬಸ್ ನೋಡಿದೆ, ಆ ಬಸ್ ಏನಾಗಿತ್ತು ಚೆನ್ನಾಗಿತ್ತು ಅಂದ್ರೆ ಏನರ್ಥ, ಇಲ್ಲಿ ಎಲ್ಲ ಬಸ್ ಬಗ್ಗೆ ಏನು ಮಾಡ್ತಾ ಇಲ್ಲ, ಅಲ್ಲಿ ಇಲ್ಲಿ ಮಾತಾಡ್ತಾ ಇಲ್ಲ, ಯಾವ ಬಸ್ಸು ಪರ್ಟಿಕ್ಯುಲರಾಗಿ ನೋಡಿದ್ರೋ ಆ ಪರ್ಟಿಕ್ಯುಲರ್ ಬಸ್ ಬಗ್ಗೆನೇ ಏನು ಮಾಡ್ತಾ ಇರೋದಿಲ್ಲ ಇಲ್ಲಿ ಮಾತಾಡ್ತಾ ಇರೋದು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಬಸ್ಸನ್ನು ನೋಡಿದೆ, ಆ ಬಸ್ಸು ಚೆನ್ನಾಗಿತ್ತು ಅನ್ನೋ ಮೀನಿಂಗು, ಒಂದೇ ಬಸ್ ಬಗ್ಗೆನೇ ಮಾತಾಡ್ತಾ ಇರೋದು, ನಾನು ಏನು ಬಸ್ ನೋಡಿದ್ನೋ ಆ ಬಸ್ ಹೆಂಗಿದೆ ತುಂಬ ಚೆನ್ನಾಗಿದೆಯಪ್ಪ, ಹಲವಾರು ಬಸ್ಗಳಿರ್ಬೋದು, ಅಂದರೆ ನಾನು ನೋಡಿರೋದು ಪರ್ಟಿಕ್ಯುಲರ್ ಆಗಿರೋಂಥ ಒಂದು ಬಸ್ಸು, ಆ ಬಸ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ. ಇದೇ ಅರ್ಥದಲ್ಲಿ ನಮ್ಮ ಒಂದು ಸತ್ಯವೇದದಲ್ಲಿ ಏನ್ರಿ ಯೋಹಾನ ಅವರು ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರೋದ್ರಿ. ಅದಕ್ಕೆ ನೋಡಬೇಕಾದ್ರೆ ಬರಿಬೇಕಾದ್ರೆ ಹೆಂಗೆ ಬರೆದಿದ್ದಾರೆ, ಒಂದೇ 1,000 ವರ್ಷದ ಬಗ್ಗೆನೇ ಮಾತಾಡ್ತಾ ಇರೋದು ಅವ್ರು. ಹೇಳ್ಬೇಕೇನೆ ಹೇಳ್ತಾರೆ ಅಂತಂದರೆ ಆ ವಾಕ್ಯಗಳನ್ನ ಕ್ಲೀನಾಗಿ ಒಂದೊಂದೇ ಓದ್ಕೊಂಡು ಹೋದರೆ ನಮಗೆ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ನೋಡಿ ಇದ್ದೀನಿ, ಫಸ್ಟು ಪ್ರಕಟಣೆ 20ನೇ ಅಧ್ಯಾಯ ಎರಡನೇ ವಾಕ್ಯದ ಓದ್ಬೇಕಾದ್ರೆ ಏನು ಬರ್ತದೆ, ಅವನು ಪಿಶಾಸನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪವನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿ ಇಟ್ಟನು. ಏನ್ರಿ 1,000 ವರ್ಷ ಮಾಡುತ್ತೆ ಬಂಧನದಲ್ಲಿ ಇಟ್ಟನು ಅಂತ ಹೇಳ್ತಾರೆ. ಇವಾಗ ನೆಕ್ಸ್ಟ್ ಮೂರನೇ ವಾಕ್ಯ ಏನು ಹೇಳ್ತಾರೆ, ಆ 1,000 ವರ್ಷ ತೀರುವ ತನಕ ಹೇಳಿದ್ರ ಏನ್ರಿ, ಯಾವ 1,000 ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ, ಯಾವ 1,000 ವರ್ಷದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಪೊಸ್ತಲ ಯೋಹಾನ. ಎರಡನೇ ವಾಕ್ಯದಲ್ಲಿ ಹೇಳೋದಲ್ಲ ಒಂದು 1,000 ವರ್ಷ, ಆ 1,000 ವರ್ಷದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಸ್ಟ್ರೆಸ್ ಮಾಡೋದಕ್ಕೆ ಮೂರನೇ ವಾಕ್ಯದಲ್ಲಿ ಕ್ಲೀನಾಗಿ ಆ 1,000 ವರ್ಷ ಅಂತ ಪದ ಆ್ಯಡ್ ಮಾಡ್ತಾ ಇದ್ದಾರೆ. ಅದರ ಯಾವುದೋ ಬೇರೆ 1,000 ವರ್ಷದ ಬಗ್ಗೆ ಮಾತಾಡ್ತಾ ಇಲ್ಲಪ್ಪ, ನಾನು ಆಲ್ರೆಡಿ ಯಾವ 1,000 ವರ್ಷದ ಬಗ್ಗೆ ಮಾತಾಡಿದ್ನೋ ಅದೇ 1,000 ವರ್ಷದ ಬಗ್ಗೆ ಮಾತಾಡ್ತಾ ಇರೋದು. ಅದು ಹೇಳೋದು ಏನ್ರಿ, ದ 1,000 ಇಯರ್ಸ್, ಏ 1,000 ಇಯರ್ಸ್ ಐ ಆಮ್ ಸ್ಪೀಕಿಂಗ್ ಅಪ್ ದ ಸೇಮ್ 1,000 ಇಯರ್ಸ್, ಐ ಆಮ್ ನಾಟ್ ಸ್ಪೀಕಿಂಗ್ ಅಪ್ ದ ಸಮ್ ಅದರ್ ಡಿಫ್ರೆಂಟ್ 1,000 ಇಯರ್ಸ್. ಅದಕ್ಕೆ ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಿಗೆ ಮುದ್ರೆ ಹಾಕಿದನು. ಆ 1,000 ವರ್ಷದ ಏನು 1,000 ವರ್ಷಗಳಾದ ಮೇಲೆ, ಯಾವ 1,000 ವರ್ಷ, ಅದೇ 1,000 ವರ್ಷ ನಾನು ಏನು ಮಾಡ್ತೀನೋ ಅದೇ 1,000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಡೆ ಏನಬೇಕು ಬಿಡುಗಡೆ ಆಗಬೇಕು. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅರ್ಥ. ಬೇರೆ ಯಾವುದೋ 1,000 ವರ್ಷ ಬಗ್ಗೆ ಮಾತಾಡಲ್ಲ, ಅದೇ 1,000 ವರ್ಷ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದೇ 1,000 ವರ್ಷ ಇರದ್ರಿ ಅಲ್ವ. ಅದಕ್ಕೆ ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಕೊಡ್ಬೇಕಾದ್ರೆ ಹೇಳ್ತಾರೆ ಅಲ್ಲಿ ಕೊನೆಯಲ್ಲಿ ಅವರು ಜೀವಿತರಾಗಿ ಎದ್ದು 1,000 ವರ್ಷ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಿದ್ರು. ಯಾವ 1,000 ವರ್ಷ ಆಳ್ವಿಕೆ ಮಾಡಿದ್ರು? 6ನೇ ವಾಕ್ಯದಲ್ಲಿ ಹೋದರೆ ಬಹು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರೋರು ಧನ್ಯರು, ಪರಿಶುದ್ಧನು ಆಗಿದ್ದಾನೆ, ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1,000 ವರ್ಷ ಏನು ಮಾಡಿದ್ರು? ಆಳಿದರು. ಯಾವ 1,000 ವರ್ಷ? ಆರ್ಡಿ ಹೇಳಿದ್ಯಲ್ಲ 1,000 ವರ್ಷ, ಆರ್ಡಿ ಸೇತನ ಕಟ್ಟಕ್ಕಿಲ್ಲ 1,000 ವರ್ಷ, ಆರ್ಡಿ ಸಭೆಯ ಪುನರ್ತನಾಗಿ ಆ 1,000 ವರ್ಷ ಆಳ್ವಿಕೆ ಮಾಡಿದಲ್ಲ, ಅದೇ 1,000 ವರ್ಷದ ಬಗ್ಗೆ ಮಾತಾಡ್ತಾರೆ ಅದು. ಅದರ ಬೇರೆ ಯಾವ 1,000 ವರ್ಷನೂ ಅಲ್ಲ ರೀ. ಅದಕ್ಕೆ 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ಬಹು ಸ್ಪಷ್ಟವಾಗಿ ಹೇಳೋದು, ಆ 1,000 ವರ್ಷಗಳು ತೀರಿದ ಮೇಲೆ ಚೇತನನಿಗೆ ಸರಿಯಿಂದ ಏನಬೇಕು? ಬಿಡುಗಡೆ ಆಗ್ಬೇಕು. ಯಾವ 1,000 ವರ್ಷ? ಅದೇ 1,000 ವರ್ಷ. ಆರ್ಡಿ ಮಾತಾಡಿದ್ನಲ್ಲ ಚೇತನ ಕಟ್ಟಾಕ್ಬೇಕು ಅಂದ್ರೆ 1,000 ವರ್ಷ, ಅದೇ 1,000 ವರ್ಷ ಸಭೆ ಪುನರ್ತನ ಆಗಬೇಕು ಅಂದ್ರೆ, ಅದೇ 1,000 ವರ್ಷ ಸಭೆ ಕ್ರಿಸ್ತನಿಗೆ ಆಳ್ವಿಕೆ ಮಾಡೋದಲ್ಲ, ಅದೇ 1,000 ವರ್ಷ ತೀರಿದ ಮೇಲೆ ಕ್ರಿಸ್ತನ್ಗೆ ಏನ್ರಿ ಮಾಡ್ಬೇಕಲ್ಲಿ? ಚೇತನ್ಗೆ ಏನ್ಬಿಡ್ಕೋ? ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ಏನ್ರಿ ಕ್ರಿಸ್ತನ್ಗೆ 1,000 ವರ್ಷ, ಸಭೆಗೆ 1,000 ವರ್ಷ ಅಂತ ಯಾವುದೂ ಇಲ್ಲ ರೀ. ಅದರ ಇರೋದು 1,000 ವರ್ಷ ಬರೀ ಕ್ರಿಸ್ತನಿಗೆ ರೀ. ಆ ಕ್ರಿಸ್ತನಾಗೆ ಕೊಟ್ಟಂಥ 1,000 ವರ್ಷದಲ್ಲಿ ಸಭೆ ಏನು ಮಾಡ್ತಾರೆ? ಪಾಲ್ಗೊಡ್ತಾರೆ ಹೊರತು ಸಭೆಗೆ ಏನು ಎಕ್ಸ್ಟ್ರಾಡಿನರಿಯಾಗಿ ಸಪ್ರೇಟಾಗಿನೂ 1,000 ವರ್ಷ ಕೊಡಲಿ ಅಲ್ವರ. ಹೇಗೆ ಹೇಗೆ ಅಂದರೆ ನಮಗೆ ಏನಂತ ಕೊಡ್ತೀನಿ ಅಂತ ಹೇಳಿದರೆ ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದರೆ ಅವಕಾಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವರ. ಯಾವಾಗ ಕೊಡ್ತಾರೆ, ಹೇಗೆ ಕೊಡ್ತಾರೆ ನೋಡಿ, ಓದೋಣ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ ಓದ್ರಿ ಯಾರಾದರೂ. ರೆವಲೇಷನ್ 3:21 ನೋಡ್ರಿ ಯಾರಾದರೂ.
ನಾನು ಜಯವಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಂಡೆನು, ಹಾಗೆಯೇ ಜಯಬಂಧುವು ನಾನು ನನ್ನೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೆನು.
ನೋಡ್ರ ಹಾಗೆಯೇ ಹಾಗೆಯೇ ಏನೇನು ಅರ್ಥ ಅಂದ್ರ ಯಾವ ಪ್ರಕಾರ ಅವು ಜಯಿಸಿದ್ರು ಅದೇ ತರ ಏನ್ರಿ ಅದು ಏನರ್ಥ? ಸಂತೋಷವಾಗಿ ಖುಷಿ ಖುಷಿಯಾಗಿ ವಾಲಂಟಿಯರ್ಗೆ ಮಾಡಬೇಕು ಕ್ರಿಸ್ತನ್ ತರಾನೇ. ಅವ್ರು ಮಾತ್ರ ಏನ್ರಿ ಕೂತ್ಕೊಳಕ್ ಅವಕಾಶ ಕೊಡೋದು ಅಂದ್ರ ಏನು ಅವ್ರು ಕೊಟ್ಟವಾಗೆ ನಿಮ್ಗೂ ಕೊಡ್ತೀನಿ ಅಂದ್ರ ಇಲ್ಲ ರೀ. ಅವ್ರ ತರ ಇದ್ರೆ ನಿಂಗೇನಪ್ಪ ಕೊಡ್ತೀನಿ ಅಂದ್ರೆ ಹೊರತು ಟೈಮ್ ಸೆನ್ಸ್ ಅಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಇಲ್ಲಿ ಹೇಳಕ್ಕೆ ಹೋಗಿಲ್ಲ ರೀ ಅಂದ್ರೆ. ಅದೇ ನೋಡ್ಬೇಕ್ರಿ, ನೀವು ನನ್ನ ತರ ಜಯಿಸಿದ್ರೆ ನೀವೇನ್ಮಾಡೋದು ನನ್ನ ಜೊತೆಗೆ ಕೂತ್ಕೊಬೋದು ಅಂತ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕ್ರೆ ಫಸ್ಟ್ ಅವಕಾಶ ಅಂದ್ರೆ ಯಾರಿಗೆ? ಕ್ರಿಸ್ತನ್ಗೆ. ಯಾಕೆ ಹೆಂಗ್ ಗೊತ್ತು? ನಾನು ಯಾವ ಥರ ಸದ್ಯ ಸಿಂಹಾಸನ ಕೂತಿದ್ದೀನೋ ಇದೇ ಥರ ನಿಮ್ಗೆ ಕೊಡ್ತಾ ಚಾನ್ಸು. ಆದರೆ ನೀವೇನು ಮಾಡಬೇಕು? ನನ್ನ ಥರ ಜಯ ಉಣ್ಬೇಕು ಅಂತಂದ್ಬಿಟ್ಟು. ಅಂದರೆ ಫಸ್ಟ್ ಚಾನ್ಸ್ ಕೊಟ್ಟಿರೋದು ಯಾರಿಗೆ? ಸಭೆಗ, ಕ್ರಿಸ್ತನ್ಗ. ಕ್ರಿಸ್ತನ್ ಮಾತ್ರ ರೀ ಅಲ್ವರ. ಆಮೇಲೆ ಅವ್ರು ಕೂತ್ಕೊಂಡಿದ್ಮೇಲೆ ನಮಗೇನು ಮಾಡೋದು ಅವಕಾಶ ಕೊಡೋದು? ಯಾವಾಗ ಕೊಡ್ತಾರೆ? ನಾವು ಯಾವಾಗ ನಂಬಿಕಸ್ಥರಾಗಿದ್ದೀವಿ ಓಟ್ ಅವ್ನು ಮುಗಿಸ್ತೀನಿ ಅವಾಗ ನಮಗೆ ಕೊಡೋದ್ರಿ ಅದರ. ಹಂಗಾರೆ ಏನು ಕ್ರಿಸ್ತನ್ಗೆ ಫಸ್ಟೇ ಕೊಟ್ಬಿಡಿತಾರ್ರಿ ನಮಗೆ. ಕಾಲ 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 ಬಂದವಾಗ, ನಮ್ಮ ಸಮಯ ಬಂದವಾಗ, ನಮಗೆ ಪುರಸ್ಕಾರ ಇಸ್ಕೊಳ್ಳೋಂಥ ಸಮಯ ಬಂದಾಗ ನಮಗೆ ಏನು ಮಾಡ್ತಾರೆ? ಅವಕಾಶನ ಕೊಡ್ತಾರೆ ಅಲ್ವರ. ಹಂಗಂತಂದ್ಬಿಟ್ಟು ನಮಗೆಲ್ಲಾರ್ಗೂ ಕೊಡೋ ತನಕ ಕ್ರಿಸ್ತನ್ ವೇಟ್ ಮಾಡ್ಕೊಂಡೇ ಕೂತಿರ್ತಾರ? ಯೋಚನೆ ಮಾಡ್ರಿ ಅಂತೀನಿ. ಹಂಗಾರೆ ಏನಕ್ಕೆ ಕೇಳಬೇಕು ಏನ್ರಿ? ನಾನು ತಂದೆ ಸಿಂಹಾಸನ ಕೂತ್ಕೊಂಡಂತೆ ಅಂತ ಯಾಕೆ ಕೇಳಬೇಕು? ಹಾಗೆ ನಾನು ಕೂತ್ಕೊಂಡಿಲ್ಲಪ್ಪ, ನಿಮಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವೆಲ್ಲ ದಯವಿಟ್ಟು ಜಲ್ದಿ ಬನ್ನಿರಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅಂತ ಹೇಳ್ಬೇಕಲ್ಲ ಯೇಸು ಕ್ರಿಸ್ತ. ಹಂಗಂದ್ರ ಹಿಂಗೆಲ್ಲ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಅದರ. ಅದಕ್ಕೆ ವಾಕ್ಯನ ಬಹು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಇನ್ನೊಂದು ವಾಕ್ಯ ಇದೆ ಕೂಡ ಓದೋಣ. ಎಲ್ಲಪ್ಪ ಅಂದರೆ ಲೂಕ 22:29 ಓದ್ರಿ. ಲೂಕ್ 22:29 ಓದ್ರಿ. ಹೋದ್ರಿ ಬ್ರದರ್ ಸಿಸ್ಟರ್ಸ್ ಯಾರದ್ರ?
ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲರ 12 ಕುಲಗಳಿಗೆ ನ್ಯಾಯ
ಲೂಕ್
ತೀರಿಸುವಿರಿ.
22:29 ಓದ್ತಾ ಇದ್ದೀರಾ? ಯಾವ್ದು ಓದ್ತಾ ಇದ್ದೀರಾ?
ಆದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ.
ಏನ್ರಿ ಎಷ್ಟು ಕ್ಲಿಯರ್ ಆಗಿದೆ ವಾಕ್ಯ ಹೇಳ್ತೀನಿ. ಆದ್ದರಿಂದ ನನ್ನ ತಂದೆಯು ನನಗೆ ಏನ್ ಮಾಡಿದೆ? ರಾಜ್ಯವನ್ನು ನೇಮಿಸಿದ್ದಾರೆ. ರಾಜ್ಯವನ್ನು ನೇಮಿಸದೆ ಕ್ರಿಸ್ತನಿಗೆ ರೀ ಅಲ್ವರ. ಆದರೆ ಕ್ರಿಸ್ತನು ಏನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ ನನಗೆ ನೇಮಿಸಿದ ಪ್ರಕಾರ ನಾನು ನಿಮಗೇನು ಮಾಡ್ತೀನಿ ನೇಮಿಸ್ತಂಗ್ರೆ 1,000 ವರ್ಷ ಆಳ್ವಿಕೆ ಯಾರಿಗೆ? ಕ್ರಿಸ್ತನಿಗೆ ಆ 1000 ಹಸ್ತಲೇ ಕ್ರಿಸ್ತನ್ ಕೊಟ್ಟಂತ ಆಳ್ವಿಕೆ ನಾವೇನ್ ಮಾಡ್ತೀರಿ ಸೇರ್ತೀರಿ ಅಲ್ಲ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳಿದ್ದು ಏನಂತಂದ್ರು, ನೀವು ಆತನೊಂದಿಗೆ ಸತ್ತಿದ್ದರೆ ಆತನೊಂದಿಗೆ ಜೀವಿಸ್ತೇವೆ, ಆತನೊಂದಿಗೆ ಸಹಿಸಿಕೊಳ್ಳೋರಾಗಿದ್ದರೆ ಆತನೊಂದಿಗೆ ಏನ್ ಮಾಡ್ತೀರಿ ಬಾ ಆಳ್ವಿಕೆ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅಂದ್ರೆ ಇಂಗ್ಲಿಷ್ ಹೇಳ್ತಾರೆ, ಇಫ್ ಯು ಬಿ ಡೆಡ್ ವಿತ್ ಹಿಮ್ ಏನ್ರಿ ವಿ ಶುಡ್ ಆಲ್ಸೋ ಲಿವ್ ವಿತ್ ಹಿಮ್, ಇಫ್ ಯು ಸಫರ್ ವಿತ್ ಹಿಮ್ ವಿ ಶುಡ್ ಆಲ್ಸೋ ರೀನ್ ವಿತ್ ಹಿಮ್ ಅಂತ ಹೇಳ್ತಾರೆ. ಏನರ್ಥ ವಿತ್ ಹಿಮ್ ಅಂದ್ರೆ, ಇಫ್ ಯು ಬಿ ಡೆಡ್ ವಿತ್ ಹಿಮ್ ವಿ ಶುಡ್ ಆಲ್ಸೋ ಲಿವ್ ವಿತ್ ಹಿಮ್ ಅಂದ್ರೆ ಏನರ್ಥ, ಅವ್ರ ಜೊತೆಗೆ ಸಾಯ್ಬೇಕಾ? ಅವ್ರು ಸತ್ತೋಗಿ ಎಷ್ಟೋ ವರ್ಷಗಳಾಗುತ್ತಪ್ಪ, ನಾನು ಅವ್ರ ಜೊತೆ ಸಾಯಕ್ಕಾಯ್ತದ? ಏನ್ ಜೊತೆಗೆ ಸಾಯ್ಬೇಕು ಅನ್ನೋ ಅರ್ಥ ಏನೋ, ಏನ್ ಅರ್ಥ ನೀವ್ ಹೇಳ್ರಿ? ಅವ್ರ ಜೊತೆಗೆ ಸಾಯ್ಬೇಕು, ಅವ್ರ ಜೊತೆಗೆ ಹಿಂಸೆಗಳು ಅನುಭವಿಸ್ಬೇಕು ಅಂದ್ರೆ ಏನ್ ಅರ್ಥ? ಅವ್ರು ಇದಾರೆ ಇವಾಗ, ಹೇಳ್ರಿ ಏನ್ ಅರ್ಥ?
ಅವ್ರು ಹೆಂಗ ಈ ಭೂಮಿ ಮೇಲ್ ಮಾದರಿಯಾಗಿ ಬದುಕಿದ್ರೆ ಆತರ ಇರ್ಬೇಕಪ್ಪ.
ವೆರಿ ಗುಡ್. ಅವ್ರ ಪ್ರಕಾರನೇ ನಾವಿರ್ಬೇಕು, ಅವ್ರ ಥರನೇ ನಾವಿರಬೇಕು ಅಂತಂದ್ಬಿಟ್ರು ಅಲ್ವರ. ಹಾಂ, ಅವ್ರು ಹೆಂಗಿದ್ರು ಎಕ್ಸಾಕ್ಟಾಗಿ ಡಿಟ್ಟೋ ಕಾಪಿ ಹೊಡೆದು ಅವ್ರು ಹೆಂಗೆ 1.5 ವರ್ಷದ ಅಷ್ಟೇ ನೀವು 3 ವರ್ಷಕ್ಕೆ ಮಾತ್ರ ನಂಬಿಕೆ ಇದ್ಬಿಡ್ರಿ ಅಂತಂದ್ರ. ಹಾಂ, ಇಲ್ಲಿ ಟೈಮ್ ಸೆನ್ಸ್ ಬಗ್ಗೆನೇ ಮಾತಾಡ್ತಲ್ಲ ಕರ್ತನಲ್ಲಿ ಪ್ರೀತಿ. ಹೆಂಗೆ ಕ್ರಿಸ್ತನ ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿದ್ರು, ಆ ಪ್ರಕಾರ ನೀವು ನಂಬಿಕಸ್ಥರಾಗಿರಿ ಅಂತ. ಆ ಪ್ರಕಾರ ನಂಬಿಕಸ್ಥರಾಗಿದ್ರೆ ಹೆಂಗೆ ಕ್ರಿಸ್ತನಿಗೆ ಸಿಂಹಾಸನ ಕುತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ರು ಅಂತ ನಿಮಗೆ ಕೊಡ್ತಾರೆ. ನಿಮಗೆ ಕ್ರಿಸ್ತನಿಗೆ 1000 ವರ್ಷ ಆಳ್ವಿಕೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು, ಅದೇ ಥರ ಏನ್ರಿ ನಿಮಗೆ ಕೊಡ್ತಾರೆ. ಅದಕ್ಕೆ ಪ್ರಕಟಣೆ 20ನೇ ಅಧ್ಯಾಯದಲ್ಲೇ ಏನ್ರಿ ಈ ಒಂದು ಪದದ ಅರ್ಥ ನಮಗೆ ಕೊಟ್ಟಿದ್ರೆ ನಾವು ಏನು ಮಾಡಬೇಕು ಅಲ್ಲಿ ಗ್ರಹಿಸ್ಕೊಬೇಕ್ರಿ. ನಿಧಾನ ಓದ ನೋಡಿದ್ದೀನಿ, ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ ಅಂತೀನಿ, ನೋಡೋಣ ಅಂತೀನಿ ನೋಡ್ರಿ. ಹ್ಞೂ,
ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತ್ತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಗಳನ್ನು ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು.
ಇಲ್ಲೇ ಕರೆಕ್ಟಾಗಿ ನೋಡಿರ್ತೀನಿ. ಅವರು ಜೀವಿತವಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಏನು ಮಾಡೋದಂತೆ ಆಳ್ವಿಕೆ ಮಾಡಿದ್ರು. ಯಾರೊಂದಿಗೆ? ಕ್ರಿಸ್ತನೊಂದಿಗೆ. ಅಂದ್ರೆ ಕ್ರಿಸ್ತನ ಆಡು ಏನು ಮಾಡ್ತವ್ರೆ ಆಳ್ವಿಕೆ ಮಾಡ್ತವ್ರೆ ಅಂತ ಅರ್ಥ. ಅವರ ಆಳ್ವಿಕೆಯಲ್ಲಿ ಇವ್ರು ಏನು ಮಾಡ್ತಾರೆ? ಜೀವಿತರಾಗಿ ಎದ್ದು ಅವರೊಂದಿಗೆ, ಅದರ 1000 ವರ್ಷ ಕ್ರಿಸ್ತನೊಂದಿಗೆ ಕ್ರಿಸ್ತನ ಜೊತೆಗೆ ಆಳಿದರು. ಅದರ ಏನರ್ಥ? ಆಡಿ ಕ್ರಿಸ್ತನ ಆಳ್ವಿಕೆ ಮಾಡ್ತಾ ಇರ್ತಾರೆ, ಸಭೆ ಜೀವಿತರಾಗಿ ಎದ್ದ ಮೇಲೆ ಕ್ರಿಸ್ತನಿಗೆ ಏನು ಮಾಡ್ತಾರೆ ಆಳ್ವಿಕೆಯಲ್ಲಿ ಸೇರ್ಕೊಂತ. ಅದಕ್ಕೆ ಸಭೆ ಎಲ್ಲ ಒಂದು ಸೇ ಎದ್ಬಿಡ್ತಾರ ಯೋಚನೆ ಮಾಡಿರ್ತೀನಿ. ಕರ್ತನಲ್ಲಿ ಪ್ರೀತಿಯಾದ ಸರುಗಳೇ, ಯೇಸು ಕ್ರಿಸ್ತು 2ನೇ ಅಮೆರಿಕೆಯಲ್ಲಿ ಬಂದಿದ ತಕ್ಷಣ ಸಭೆ ಎಲ್ಲರೂ ಒಂದೇ ಸತಿ ಓಟ್ ಔಟ್ ಮುಗಿಸ್ಬಿಡ್ತಾರಾ ಅಂದ್ರೆ ಇಲ್ಲ ರೀ. ಅಲ್ವರ ಫಸ್ಟು ಆಲ್ರೆಡಿ ಸತ್ತೋಗಿರೋಂಥ ಸಭೆ ನಂಬಿಕಸ್ಥರಾಗಿ ಮರಣ ಹೊಂದಿರಂಥ ಸಭೆಗೆ ಪುನರುತ್ಥಾನ ಮಾಡಿ ಬಸ್ತಾರೆ. ನೆಕ್ಸ್ಟು ಭೂಲೋಕದಲ್ಲಿ ಜೀವಂತವಾಗಿರ್ತಲ್ಲ ಸಭೆ, ಅವ್ರಿಗೇನು ಮಾಡ್ತಾರೆ? ಅವ್ರಿಗೆ ಒಂದೊಂದೇ ಅವ್ರವರೇ ಓಟ ಓಡಿ ಮರಣ ಹೊಂದಿದ್ಮೇಲೆ ಅವ್ರಿಗೇನು ಮಾಡ್ತಾರೆ? ಒಬ್ಬೊಬ್ಬರಿಗೆ ಒಬ್ಬರಿಗೆ ಬಸ್ ಎಲ್ಲ ಒಂದೇ ಸೇರಿ ಬಿದ್ದುಬಿಡ್ತಾರ? ಯೋಚನೆ ಮಾಡ್ರಿ, ಹಂಗೆ ಲೆಕ್ಕ ಹಾಕೊಂಬಿಟ್ರೆ ಏನ್ರಿ ಅವ್ರು ಸಭೆ ಎದ್ದಾವಾಗ ಪುನರ್ತನ ಕೊಡೋದು ಲೆಕ್ಕ ಹಾಕೊಂಬಿಟ್ರೆ ಒಬ್ಬೊಬ್ರಿಗೇನ್ರಿ ಒಂದೊಂದು ಟೈಮ್ ಫಿಕ್ಸ್ ಆಗ್ಬಿಡ್ತಾರೆ ಹಂಗ್ರಿ. ಅದನ್ನ ಇವಾಗ ಲೆಕ್ಕ ಹಾಕಲ್ರಿ, ನೀವೇನೋ ಇವತ್ತು ಸತ್ತೋಗ್ಬಿಟ್ಟ ಅಂತಂದ್ರೆ ನಿಮಗೆ ಇವತ್ತಿನ 1000 ವರ್ಷ ಕೌಂಟ್, ನಾಳೆ ನಾನು ಸತ್ತೋಗ್ಬಿಟ್ಟ ಅಂತಂದ್ರೆ ನನಗೆ ನಾಳೆಯಿಂದ 1000 ವರ್ಷ ಕೌಂಟು. ಅಯ್ಯಪ್ಪ ಹಂಗಾರೆ ಹೆಂಗಾಗ್ಬಿಡ್ತು ಲೆಕ್ಕ? 1000 ವರ್ಷ 1000 ವರ್ಷ 1000 ಗಟ್ಟಲೆ ಆಗ್ಬೋದು, 144,000 ಗಟ್ಟಲೆ ಆಗ್ಬೋದು. ಹಂಗಾ ಇಲ್ಲ ರೀ ಕರ್ತನಲ್ಲಿ ದಯವಿಟ್ಟು ನಾವು ವಾಕ್ಯನ ಕನ್ಫ್ಯೂಸ್ ಮಾಡ್ಕೊಂಬಾರ್ದು, ಆಮೇಲೆ ನಮ್ಗೆ ಇಷ್ಟ ಬಂದಂಥ ರೀತಿಲಿ ಟ್ವಿಸ್ಟ್ ಮಾಡೋಕೆ ಹೋಗ್ಬಾರ್ದ್ರಿ. ಅಲ್ಲಿ ಏನಿದೆ ಸಿಂಪಲಾಗಿ ಏನು ಮಾಡಬೇಕು ಅಲ್ಲಿ ಓದ್ಬೇಕು. ಅಲ್ಲಿ ಹೇಳ್ತಾ ಕೊಟ್ಟಿದ್ರೆ ದೇ ಲೀವ್ಡ್ ಅಂಡ್ ರೀನ್ ವಿತ್ ಕ್ರೈಸ್ಟ್ 1000 ಇಸ್ ವಿತ್ ಹಿಮ್ ಅಂದ್ರೆ ಏನರ್ಥ ಏನ್ರಿ? ಅವ್ರ ಜೊತೆಗೆ ಅಷ್ಟೇ ಅಲ್ವರ, ಅವ್ರು ಇದ್ದಂಥ ರೀತಿಯಲ್ಲಿ ಅವ್ರು ಹೆಂಗೆ ಆಳ್ವಿಕೆ ಮಾಡೋದು ನಾವು ಆಳ್ವಿಕೆ ಮಾಡ್ತೀವಿ ಅಷ್ಟೇ. ಅಲ್ವರ ಅಂದರೆ ಎಕ್ಸಾಕ್ಟಾಗಿ ಟೈಮ್ ಸೆನ್ಸು ಟೈಮ್ ಪೀರಿಯಡ್ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಲ್ಲ, ಕ್ರಿಸ್ತನಿಗೆ 1000 ಇಸ್ ಕೊಟ್ಟು ಅದು ನಾವೇ ಮಾಡ್ತೀವಿ ಜೊತೆಗೆ ಸೇರ್ತೀರಿ. ಅವ್ರಿಗೆ ಬಲಿ ಕೊಡೋಕ್ಕೆ ಅವಕಾಶ ಕೊಟ್ಟರೆ ಆ ಬಲಿ ನಾವೇ ಮಾಡ್ತಾ ಇದ್ರಿ ಅದರ ನಮ್ಮ ಒಂದು ಬಲಿನ ಏನು ಅಲ್ಪ ಸ್ವಲ್ಪ ಬಲಿನ ನಾವು ಸೇರಿಸೋ ಜೊತೆ ಕೊಡ್ತಾ ಇದ್ರಿ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ರೀ. ಅದರ ಅದಕ್ಕೆ ಸಭೆ ಎಲ್ಲರೂ ಒಂದೇ ಸತಿ ಓಟ ಓಡ್ ಮುಗಿಸಲ್ಲ ರೀ. ಎಲ್ಲಿದೆ ವಾಕ್ಯ ನೋಡಿ ಓದೋಣ ಅಂತೀನಿ. ಇಲ್ಲಪ್ಪ ಅಂದರೆ 1ನೇ ಥೆಸಲೋನಿಕ 4:16-17.
ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು.
ನೋಡ್ರ ಎಷ್ಟು ದಿನ ಆಗೈತೆ, ಏನು ಹೇಳ್ತಾರೆ, ಕರ್ತನು ತಾನೇ ಅಗ್ನಾಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆ ಏನು ಮಾಡ್ತಾರೆ, ತತ್ವದೊಡನೆ ಇಳಿದು ಬರ್ತಾರೆ. ಅವನೇನಾಗ್ತಾರೆ, ಕ್ರಿಸ್ತನೇ ಸತ್ಯದವರು ಮೊದಲೇನಾಗ್ತಾರೆ, ಎದ್ದು ಬರ್ತಾರೆ. ಆಮೇಲೆ ಏನಾಗ್ತಾರೆ, ಆಮೇಲೆ ಜೀವದಿಂದ ಉಳಿದಿರೋ ನಾವು ಏನು ರೀ, ಸಭೆ ಬುಡೋಗ್ತಲ್ಲಿ ಬದುಕೈತೆ ನೋಡಿರ್ತೀನಿ, ಸಾವೇ ಒಂದಿಲ್ಲ ರೀ, ಜೀವದಿಂದ ಉಳಿದವ್ರು ನೋಡ್ತೀನಿ. ಅವರು ಏನಾಗ್ತಾರೆ, ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಏನಂತಾರೆ, ಹಾಂ ಏನ್ರಿ, ಅವರ ಸಂಗಡ ಮೇಘನ ವಾಹನ ಆಗಿ ಅಂದರೆ ಪಕ್ಕನೆ ಒಯ್ಯಲ್ಪಡಬೇಕು. ಏನಂತಾರೆ, ಕ್ರಿಸ್ತನ್ ಎಲ್ಲಿರ್ತಾರೆ, ಆ ಡೇ ಆಕಾಶ ಮಂಡಲ ಇರ್ತಾರೆ ಅಂತೀನಿ. ಆ ಡೇ ತನ್ನ ರಾಜ್ಯಾಧಿಕಾರನ ಆಕಾಶ ಮಂಡಲ ಏನು ಮಾಡ್ತಾರೆ, ಅವರು ಅವರ ನಡೆಸ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಓಟ ಓಡಿರೋಂಥ ಸಭೆ ಮರಣ ಹೊಂದಿದ ತಕ್ಷಣ ಪುನರ್ತನಾಗಿ ಕ್ರಿಸ್ತನೊಂದಿಗೆ ಏನು ಮಾಡ್ತಾರೆ, ಅಲ್ಲಿ ಆಡಿಗೆ ಹಾಂ ಆಕಾಶ ಮಂಡಲದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಸೇರ್ಕೊತಾರೆ. ಆದರೆ ಅದಕ್ಕೆ ಹೇಳ್ತಾರೆ ಪಕ್ಕನೆ ಏನು ಒಯ್ಯಲ್ಪಡ್ಬೇಕು. ಹೀಗೆ ನಾವು ಸದಾ ಕಾಲವು ಕರ್ತನೊಂದಿಗೆ ಏನಾಗ್ತಿದ್ದೆ ಜೊತೆಯಲ್ಲಿರು, ಎಲ್ಲಿ ಕರ್ತನ ಎಲ್ಲಿದ್ದಾರೆ, ಹಾಂ ಅವರು ಅಲ್ಲ ಪರಲೋಕದಲ್ಲೇ ಅಲ್ಲಿ ಹೆವನ್ಲಿ ಫಾದರ್ ಜೊತೆಗೇನೆ ಅಲ್ಲೇ ಇದ್ದಾರಾ, ಅಂದರೆ ಭೂಲೋಕದ ವಾಯುಮಂಡಲಕ್ಕೆ ಬಂದವ್ರಿ ಹೇಳಿದ್ರ, ಆ ಭೂಲೋಕದ ವಾಯುಮಂಡಲದಲ್ಲಿ ಕರ್ತನ ಜೊತೆಗೆ ನಾವೇನು ಮಾಡ್ತೀರಿ, ಸೇರ್ತೀರಿ ನೋಡ್ರಿ. ಅದಕ್ಕೆ ಏನ್ರಿ, ಹಂಗಾರೆ ಈ ಸಭೆ ಎಲ್ಲ ಒಂದೇ ಸೇರಿ ಸೇರಿಬಿಡ್ತಾರ, ಕಾಲನೋ ಕಾಲಕ್ಕೆ ಓಟ ಹೊಡೆದಕ್ಕೆ ಸೇರೋದು. ಹಂಗಾರೆ ಪುರಸ್ಕಾರ ಯಾವಾಗ ಕೊಡ್ತಾರೆ, ಹಾಂ ಪುರಸ್ಕಾರ ಸತ್ತು ಪುನರ್ತಂಗೆ ಕೊಟ್ಬಿಡ್ತಾರೆ. ಹಂಗಾರೆ ಒಬ್ಬೊಬ್ರಿಗೆ ಒಂದು 1,000 ವರ್ಷ ಕೊಡ್ತಾರ, ಇಲ್ಲ ರೀ, ಕ್ರಿಸ್ತನ್ ಕೊಟ್ಬಿಟ್ಟರೆ ಓಟ ಓಟ್ ಜಲ್ದಿ ಮುಗಿಸಿದ್ರೆ ನಿಮಗೆ ಟೈಮ್ ಜಾಸ್ತಿ, ಇಲ್ಲ ಅಂತಂದರೆ ಇರೋ 1,000 ವರ್ಷದಲ್ಲಿ ಎಷ್ಟು ಟೈಮ್ ಇದೆ ಅಷ್ಟು ಸೇಮ್ ನೋಡ್ಬೇಕು, ನೀವು ಜೊತೆಗೆ ಸೇರ್ಬೇಕ್ರಿ ಅಲ್ವರ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಸಂಬಳ ಕೊಡ್ತಾರೆ ಗೊತ್ತಾ, ಕೂಲಿ ಕೊಡೋಂಥ ಒಂದು ಸಾಮ್ಯದಲ್ಲಿ ನಮಗೆ ಬಹು ಸ್ಪಷ್ಟವಾಗಿ ನೋಡ್ತಾ ನೋಡಿದ್ವಿ. ಅದರ ಏನಪ್ಪ ಅಲ್ಲಿ ಅಂತಂದರೆ ಎಲ್ಲರಿಗೂ ಒಂದೇ ಕೂಲಿ ಇದೆ, ಏನ್ರಿ ಬೆಳಿಗ್ಗೆಯಿಂದ ಕೆಲಸ ಮಾಡಿದವನಿಗೂ ಒಂದೇ ಕೂಲಿ, ಆಮೇಲೆ ಏನ್ರಿ ಮಧ್ಯದಲ್ಲಿ ಬಂದು ಸೇರ್ಕೊಂಡವನಿಗೂ ಒಂದೇ ಕೂಲಿ, ಮಧ್ಯಾಹ್ನ ಬಂದು ಸೇರ್ಕೊಂಡವನಿಗೂ ಒಂದೇ ಕೂಲಿ, ಸಾಯಂಕಾಲ ಬಂದು ಸೇರ್ಕೊಂಡವನಿಗೆ ಏನ್ರಿ ಒಂದೇ
ಒಂದೇ
ಕೂಲಿ
ಕೂಲಿ.
ರೀ ಅಲ್ವರ. ಸೊ ಅಲ್ಲೇನು ಕೂಲಿಗಳೇನು ಇಲ್ಲ, ಏನು ವ್ಯತ್ಯಾಸ ಇಲ್ಲ, ಒಂದೇ ಕೂಲಿ ರೀ, ಎಲ್ಲರಿಗೂ ಸೇಮ್ ರಿವಾರ್ಡ್ ಅಲ್ವರ. ನೀ ಎಷ್ಟೋ ಥರ ಕೆಲಸ ಮಾಡು ಅಷ್ಟೇ ಅಲ್ವರ, ಸೇಮ್ ರಿವಾರ್ಡ್ ಅಲ್ವರ. ಅದೇ ಥರ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂದ್ರೆ ದ ಪ್ಯಾರಬಲ್ ಆಫ್ ದ ಪೌಂಡ್ಸ್ ತಲಾಂತಿನ ಸಾಮ್ಯ ಅಂತ ಹೋಗ್ತೀರಿ. ಅದನ್ನೇ ಇನ್ನೊಂದು ಕಡೆ ಲೋಕದಲ್ಲಿ ಹೋದ ಅಂತಂದರೆ ಇದನ್ನ ಪೌಂಡ್ಸ್ ಅಂತ ಹೇಳ್ತಾರೆ. ನೋಡಿ ಆ ಒಂದು ನಂಬಿಕಸ್ಥರಾಗಿರೋಂಥ ವ್ಯಕ್ತಿಗೆ ಕ್ರಿಸ್ತನು ಏನು ಪುರಸ್ಕಾರ ಕೊಟ್ರಂತೆ, ಕೆಲವೊಂದು ವಾಕ್ಯಗಳು ಓದನ. ಲೂಕ 19:17 ಮತ್ತು 19 ಲೂಕ್ 19:17 ಏನ್ರಿ 17 ಮತ್ತು 19th ವರ್ಸ್ ಓದ್ರಿ.
ಅವನು ಅವನಿಗೆ, ಬಲ ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದ್ದರಲ್ಲಿ ನಂಬಿಕೆಯುಳ್ಳವನಾದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು.
ನೀನು ಸ್ವಲ್ಪದಲ್ಲಿ ಏನಾಗಿದೆಯಾ ನಂಬಿಕೆ ಸಂಗಿದೆ, 5 ತಲಾಂತಲ್ಲಿ 5 ಪೌಂಡಲ್ಲಿ ಏನಾಗಿದೆ ನಂಬಿಕೆ ಸಂಗಿದೆ. ಅದಕ್ಕೆ ಏನು ಯಜಮಾನ ಏನು ಕೊಡ್ತಾನೆ ಅವನಿಗೆ ಜವಾಬ್ದಾರಿ, 10 ನಗರದ ಮೇಲೆ ಜವಾಬ್ ಕೊಡ್ತಾರೆ. 100 ಮಕ್ಕಳು 10 ಸಿಟೀಸ್ ಪ್ರಜೆಗಳು ರಾಜ್ಯಗಳ ಮೇಲೆ ಆಳ್ವಿಕೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ರೀ ಅದರ. ನೆಕ್ಸ್ಟ್ ಏನಾಯ್ತಂತೆ 19
ಅವನು ಇವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು.
ನೋಡ್ರ ಅವನು ಏನ್ರಿ ಇನ್ನೊಬ್ರಿಗೆ ಹೇಳ್ತಾರೆ ಅವನಿಗೂ 5 ಗ್ರಾಮಗಳನ್ನ ಕೊಡ್ತಾನೆ. ಯಾಕೆ ಅವನು ಸ್ವಲ್ಪದಲ್ಲಿ ಏನಾಗಿದ್ದ ನಂಬಿಕಸ್ಥನಾಗಿದ್ದ ಅಂದರೆ 10 ಗ್ರಾಮ ಒಬ್ಬನ ಕೊಟ್ಟರು, ಇನ್ನೊಂದೇನ್ರಿ 5 ಗ್ರಾಮ ಕೊಟ್ಟರಂತೆ ಅದರ. ಹಂಗಾದರೆ ಇವರು ಕೊಟ್ಟಿರೋಂಥ ಅವಕಾಶಗಳ ಮೇಲೆ ತಾನೇ ಅವಳಿಕೆ ಮಾಡಿರೋದ ಅದರ. ಅವ್ನಿಗೆ ಯಾಕೆ 10 ಕೊಟ್ರಿ, ನನಗೆ ಯಾಕೆ 5 ಕೊಟ್ರಿ, ನನ್ನ ಕಮ್ಮಿ ಆಗಿಬಿಡ್ತಲ್ಲ, ನಾನು ಜಾಸ್ತಿ ಆಗಿಲ್ವಲ್ಲ ಅಂತ ಕಿತ್ತಾಡಿದ್ರಾ? ಇಲ್ಲ ರೀ, ಕೊಟ್ಟಿರೋದೇ ದೊಡ್ಡ ಅನುಗ್ರಹ ರೀ ಅದರ. ನೀವು ಎಷ್ಟು ಕೊಟ್ರೆ ಏನಂತೆ, ನನಗೆ ಇರುವಂಥ ಯೋಗ್ಯತೆ ಪ್ರಕಾರ, ನಾನು ನಿಮಗೆ ನಂಬಿಕಸ್ಥನಾಗಿರೋ ಪ್ರಕಾರ ನೀವೇನು ಮಾಡಿದ್ರೆ ನನಗೆ 10 ಕೊಟ್ಟಿದ್ರೆ ಕೆಲವ್ರಿಗೆ ಏನು ಮಾಡಿದ್ರೆ 5 ಗ್ರಾಮಗಳನ್ನ ಕೊಟ್ಟಿದ್ರ, ಒಟ್ಟನ್ನು ಆಡಳಿತ ಆಯ್ತಾ ಇಲ್ವೋ ಅಂದ್ರೆ. ಅದಕ್ಕೆ ನೋಡಬೇಕ್ರೆ ಸಭೆ ಬಂದ್ಬಿಟ್ಟು ಇಲ್ಲಿ ಗೊಂಡ್ಗುಟ್ಟ ಅಂತ ವಿಚಾರ ನೋಡಲ್ಲ. ಆ ಸಮಯದಲ್ಲಿ ಗೊಂಡ್ಗುಟ್ರ, ಆ ಸಮಯದಲ್ಲಿ ಯಾರು ಗೊಂಡ್ಗುಟ್ಟ ನೋಡಲ್ಲ ರೀ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಸಂತೋಷವಾಗಿ ಪಡ್ಕೊಂತಾರೆ ರೀ. ಈ ಪುರಸ್ಕಾರನ ಸಭೆಗೆ ಎಲ್ಲರಿಗೂ ಒಂದು ಸರಿ ಕೊಡೋದಿಲ್ಲ, ಅವರವರು ತಲಾಂತಗಳ್ತಕ್ಕಂಥ. ಅದಕ್ಕೆ ನೋಡ್ಬೇಕ್ರೆ ನಕ್ಷತ್ರವು ಒಂದು ನಕ್ಷತ್ರಕ್ಕಿಂತ ಇನ್ನೊಂದು ನಕ್ಷತ್ರ ಹೆಂಗಿರ್ತಂತೆ ಮಹಿಮೆಯಲ್ಲಿ ವ್ಯತ್ಯಾಸವಾಗಿರ್ತಾರೆ ಅಂತ ಹೇಳ್ತಾರೆ ಅಂದ್ರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ಇರೋದು 1,000 ವರ್ಷ, ಅದು ಕ್ರಿಸ್ತನ್ ಕೊಟ್ಟಿರೋದು. ಆ ಕ್ರಿಸ್ತನ 1,000 ವರ್ಷ ಸಭೆ ಏನು ಮಾಡ್ತಾರೆ ಜೊತೆಗೆ ಸೇರ್ಕೊತಾರೆ. ಸರಿಪ್ಪ, ಇವಾಗ ನಾವೇನು ಮಾಡೋಣ, ಆ ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 4ನೇ ವಾಕ್ಯದಲ್ಲಿರುವಂಥ ಅಂಶಗಳನ್ನ ನೋಡೋಣ. ಮೊದಲನೇದು ಏನು ಹೇಳ್ತಾರೆ, ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅಂದ್ರೆ ಅವುಗಳ ಮೇಲೆ ಜನರು ಏನು ಮಾಡಿದ್ರಂತೆ ಕೂತಿದ್ದರು. ಅಂದ್ರೆ ಏನಪ್ಪ ಸಿಂಹಾಸನ ಏನೋ ಹೇಳ್ರಿ, ಲೈನ್ ಇದ್ದೀರಾ ಎಲ್ಲರೂ? ಕೇಳ್ಕೊಂತಿದ್ರೆ ಸಿಂಹಾಸನ ಅಂದ್ರೆ ಏನು ಹೇಳ್ರಿ? ಬೈಬಲಲ್ಲಿ ಸಿಂಹಾಸನ ಅಂದ್ರೆ ಏನು?
ದೇವರು ಕೂತ್ಕೊಳ್ಳುವಂತ ಒಂದು ಸ್ಥಾನ, ಅದು ಆತನ ಭೂಮಿ, ಆತನ ರಾಜ್ಯ.
ರಾಜ್ಯಾಧಿಕಾರ, ರಾಜ್ಯಾಧಿಕಾರ ಬ್ರದರ್.
ರಾಜ್ಯಾಧಿಕಾರ ಅಂದ್ರೆ ಸಿಂಹಾಸನ ಅಂದ್ರೆ ಬೈಬಲ್ನ ಆತ್ಮಿಕ ಅರ್ಥ ಏನಪ್ಪ ಅಂದ್ರೆ ರಾಜ್ಯಾಧಿಕಾರ, ಆಡಳಿತ ಅಲ್ವರ. ಹಾಗಾದ್ರೆ ಸಿಂಹಾಸನಗಳನ್ನು ಕಂಡೇನು ಅಂತಂದೇಪ್ಪ ಅಂದ್ರೆ ರಾಜ್ಯಾಧಿಕಾರಿಗಳನ್ನ ಕಂಡ್ರಂತೆ ಅಲ್ವರ. ಅಂದ್ರೆ ಅದರ ಮೇಲೆ ಯಾರು ಕೂತಿದ್ರಂತೆ? ಜನರು ಕೂತಿದ್ರಂತೆ. ಇವಾಗ ನೀವು ಹೇಳ್ರಿ, ಏನ್ರಿ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರಬೇಕಾದ್ರೆ ಈ ಭೂಲೋಕದ ರಾಜ್ಯಾಧಿಕಾರಿಗಳಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಆಡಳಿತದಲ್ಲಿ ಈ ಭೂಲೋಕದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಿಂಹಾಸನ ಮೇಲೆ ಯಾರು ಕೂತಿರ್ತಾರೆ? ಯಾರು? ಯೇಸು ಕ್ರಿಸ್ತ ಬರಬೇಕಾದ್ರೆ ಏನ್ರಿ, ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರಬೇಕಾದ್ರೆ ಏನ್ರಿ ಅವಾಗ ಭೂಲೋಕದಲ್ಲಿ ಯಾರು ಕೂತಿರ್ತಾರೆ? ನೀವು ಹೇಳೋದು ಯೇಸು ಕ್ರಿಸ್ತ ಬಂದಿದ್ದ ನಂತರ. ಅವ್ರು ಬರ್ಬೇಕಾದ್ರೆ ಯಾರು ಕೂತಿರ್ತಾರೆ ಮೊದಲು?
ಇನ್ನು ಈ ಲೋಕದಲ್ಲಿ
ಇಲ್ಲ ಬ್ರದರ್, ಈ ಪೊಲಿಟಿಕಲ್ ಲೀಡರ್ಸ್ ಕೂತಿರ್ತಾರೆ.
ಪೊಲಿಟಿಕಲ್ ಲೋಕ ಅಲ್ವಾ. ವೆರಿ ಗುಡ್, ಅದನ್ನೇ ಹೇಳೋದು. ಅದಕ್ಕೆ ವಾಕ್ಯದಲ್ಲಿ ಹೋದ್ರೆ ಏನು ಕೊಡ್ತಾರೆ? ತರುವಾಯ ಸಿಂಹಾಸನಗಳನ್ನು ಕಂಡೇನು, ಅವುಗಳ ಮೇಲೆ ಯಾರಪ್ಪ ಕೂತಿದ್ರು? ಸಭೆ ಕೂತಿದ್ರು ಕೊಟ್ಟಿದೀಯಾ? ಪಿತೃಗಳು ಕೂತಿದ್ರು ಕೊಟ್ಟಿದೀಯಾ? ಯಾರು ಕೂತಿದ್ರಂತೆ?
ಜನರು
ಅದೇ
ಅಧಿಕಾರಿ
ಜನರು ಕೂತಿದ್ರು ಅನ್ಕೊಟ್ಟವ್ರೆ. ಈ ಜನಗಳು ಯಾರಪ್ಪ ಅಂತಂದ್ರೆ ಈ ಲೋಕದಲ್ಲಿರೋಂಥ ಎಲ್ಲ ಏನ್ರಿ ಆಡಳಿತ ಮಾಡೋಂಥ ಪ್ರೈಮ್ ಮಿನಿಸ್ಟರ್ಗಳು, ಮಿನಿಸ್ಟರ್ಗಳು, ರಾಜಾಧಿಕಾರಿಗಳು, ರಾಜರುಗಳು, ಇವರೆಲ್ಲ ಕೂತವ್ರಂತೆ ಅದರ. ಆಮೇಲೆ ಏನಪ್ಪ ಮಾಡಿದ್ರು ಅಂತಂದ್ರೆ ಇವರಿಗೆ ನ್ಯಾಯ ತೀರಿಸುವಂಥ ಅಧಿಕಾರ ಅವ್ರಿಗೆ ಕೊಡಲ್ಪಡ್ತಂತೆ. ಇವ್ರಿಗೆ ನ್ಯಾಯ ತೀರ್ಪಣ ಕೊಟ್ರ ಇವ್ರು ಕೊಟ್ಟ ಅಂದರೆ ಅಷ್ಟೇ ಅದರ. ಏನು ನ್ಯಾಯ ತೀರ್ಪು ಮಾಡ್ತಾರೆ ಇವರು ನಮ್ಗೆ ಚೆನ್ನಾಗಿ ಗೊತ್ತು ಅದರ. ಅಂದರೆ ಇವರು ಬೇರೆಯವ್ರಿಗೆ ನ್ಯಾಯ ತೀರ್ಪು ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಕೊಡಲಿಲ್ಲ ರೀ, ಇವ್ರಿಗೆ ದೇವ್ರು ಏನು ಮಾಡಿದ್ರಂತೆ ನ್ಯಾಯ ತೀರ್ಪು ಮಾಡಿದ್ರಂತೆ. ಆ ಅಧಿಕಾರ ಕೊಟ್ರಂತೆ ದೇವರು ಇವ್ರಿಗೆ ತೀರ್ಪು ಮಾಡಿ, ಅಧಿಕಾರದಿಂದ ತೀರ್ಪು ಮಾಡಿ ಇವ್ರನ್ನೆಲ್ಲ ಏನು ಮಾಡೋಕ್ಕಂದ್ರೆ ತೆಗೆದಾಕಂದ್ರಂತೆ ಸಿಂಹಾಸನದಿಂದ ಅದರ. ಸರಿ, ಇದು ನಾವು ಹೇಳಿರೋಂಥ ಅರ್ಥ ಇದು ನಿಜವಾಗ್ಲೂ ಇದು ವಾಕ್ಯದಲ್ಲಿ ಇದೆಯಾ, ಇದು ಕರೆಕ್ಟಾಗಿ ಅಂತ ಹೆಂಗೆ ಚೆಕ್ ಮಾಡೋದು ಅಂತಂದರೆ ನಾವು ಯಾವಾಗಲೂ ಬೈಬಲ್ ಸ್ಟಡಿಯಲ್ಲಿ ಹೆಂಗೆ ಓದಿದಿರಿ ಅಂತಂದರೆ ಇಲ್ಲಿ ಸ್ವಲ್ಪ ಏನ್ರಿ
ಅಲ್ಲಿ ಸ್ವಲ್ಪ
ಅಲ್ಲಿ ಸ್ವಲ್ಪ ಯೋಹೋವನ ಗ್ರಂಥದಲ್ಲಿ ಮಾಡಿ ಹುಡುಕಿ ಓದಿರಿ. ಒಂದು ಜೊತೆ ಇಲ್ಲದೆ ಇರೋದು ಅಂತಿಲ್ಲ. ಅಂದರೆ ಇದು ಎಲ್ಲಪ್ಪ ಅರ್ಥ ಕೊಟ್ಟರೆ ಅಂತಂದರೆ ಕರ್ತನಲ್ಲಿ ಪ್ರೀತಿ ಆಗಲಿ ದಾನಿಯಲ್ ಏಳನೇ ಅಂತ ಹೇಳ್ಕೊಟ್ಟವ್ರೆ. ಓಕೆನಾ? ದಾನಿಯಲ್ ಏಳನೇ ಅಧ್ಯಾಯಲ್ಲಿ ಬಂದಾದರೆ ಇದ್ರದ ಪ್ರಕಟಣೆ 20ನೇ ಅಧ್ಯಾಯಲ್ಲಿ ಇರುವಂಥ ಒಂದು ಅರ್ಥಗಳನ್ನ 7ನೇ ಅಧ್ಯಾಯಲ್ಲಿ ಬಿಡಿಸಿ ಹೇಳ್ಬಿಟ್ಟಿದ್ದಾರೆ. ಹೇಗೆ ನೋಡಿ, 7ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. ದಾನಿಯಲ್ 7:9.
ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು.
ವೆಯ್ಟ್ ವೆಯ್ಟ್ ವೆಯ್ಟ್, ಏನಂತ ನೋಡಿದ್ರಿ? ನಾವು ನೋಡುತ್ತಿರುವ ಹಾಗೆ ಏನಂತ ಏನ ಕಲ್ಪಟವು?
ನ್ಯಾಯಾಸನಗಳು ಹಾಕಲ್ಪಟ್ಟವು.
ಸೇಮ್ ಇದೇ ಪ್ರಕಟಣೆ 20:4ರಲ್ಲಿ ಹೇಳೋದು, ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಏನಾಗಿದ್ರು ಕೂತಿದ್ರು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತೀನಿ ಅಲ್ವಾ. ತರುವಾಯ ಅದೇ ನಾನು ನೋಡ್ತಿರ್ಬೇಕಾರನೇ, ತರುವಾಯ ಸಿಂಹಾಸನಗಳು ಇಲ್ಲೂ ಸಿಂಹಾಸನಗಳು ಅಂತೆ ಅದರ. ಇಲ್ಲಿ ಏನಾಯ್ತು, ದಾನಿಯಲ್ಲಿ 7ನೇ ಅಧ್ಯಾಯ 26 ಓದಿತೀನಿ ಹೇಳ್ತಾರೆ ಅಂತೆ. ಹಾ,
ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು.
ನೋಡ್ರಿ ಏನ್ ಕೊಟ್ಟಾರ ಅಂತೀನಿ 24ನೇ ವಾಕ್ಯದಲ್ಲಿ. ಆಮೇಲೆ ನ್ಯಾಯಸಭೆಯು ಕೂತು ಜಜ್ಮೆಂಟ್ ಅದರ, ಅವನ ದೊರೆತನವನ್ನು ಕಿತ್ತು ತೀರ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು. ಏನ್ ಕಿತ್ಕೊಂಡ್ರಂತೆ? ನ್ಯಾಯಸಭೆ. ನ್ಯಾಯಸಭೆ ಇರಿಸ್ಬಿಟ್ಟು ಜಜ್ಮೆಂಟ್ ಮಾಡಿಬಿಟ್ಟು ಏನ್ ಮಾಡಂತೆ? ಅವನಿಂದ ದೊರೆತನ ಕಿತ್ಕೊಂಡ್ರಂತೆ. ಯಾರಿಂದ? ಲೋಕದ ರಾಜ್ಯಗಳಿಂದ. 4ನೇ ರಾಜ್ಯ ಇತ್ತಲ್ಲ ರೋಮ್, ಅವ್ರನ್ನ ಅಧಿಕಾರ ಏನ್ ಮಾಡ್ತಾರೆ? ಕಿತ್ಕೊಂತಂತೆ. ಅದಕ್ಕೇನೆ ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ ಹೇಳೋದು, ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಡ್ತು. ಇಂಗ್ಲೀಷ್ ಓದ್ಬೇಕ್ರೆ ಜಜ್ಮೆಂಟ್ ವಾಸ್ ಗಿವನ್ ಟು ದೆಮ್ ಅಂತಿದೆ. ಇಲ್ಲಿ ಕನ್ನಡದಲ್ಲಿ ಓದ್ಬೇಕಾಗಿದೆ ಅವ್ರಿಗೇ ನ್ಯಾಯ ತೀರಿಸುವಂಥ ಅಧಿಕಾರ ಕೊಟ್ಬಿಟ್ರು, ನೀನೇ ತೀರ್ಪು, ನೀನು ನ್ಯಾಯ ತೀರ್ಪು ಕೊಟ್ಬಿಡಪ್ಪ ಅಂತ ಆ ಥರ ಇದೆ ಕನ್ನಡದಲ್ಲಿ. ಹಂಗಲ್ಲ ರೀ, ಅದರ ಇಂಗ್ಲೀಷಲ್ಲಿ ಓದಿದ್ರೆ ತುಂಬ ಕ್ಲೀನಾಗಿ ಹೇಳ್ತಾ ಅಂದರೆ ಜಜ್ಮೆಂಟ್ ವಾಸ್ ಗಿವನ್ ಟು ದೆಮ್, ಲೋಕದೆಲ್ಲ ರಾಜ್ಯಾಧಿಕಾರಿಗಳಿಗೆ ದೇವರೇ ಮಾಡೋ ತೀರ್ಪನ್ನ ಕೊಟ್ಟರು ಅಂತ ಹೇಳ್ತಾರೆ. ಅದರ ಆಮೇಲೆ ದಾನಿಯೇಲ್ 7:27ರಲ್ಲಿ ಏನು ಹೇಳ್ತಾರೆ ನೋಡಿದ್ದೀನಿ.
ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ.
ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಲೋಕದ ರಾಜ್ಯಗಳಿಂದ ರಾಜ್ಯಾಧಿಕಾರ ಕಿತ್ಕೊಂಡ ಮೇಲೆ ಆ ಸಿಂಹಾಸನ ಕುತ್ಕೊಳಕ್ಕೆ ಇನ್ನೊಬ್ರು ಬೇಕಲ್ವಾ, ಯಾರದು? ಅದೇ ಸಭೆ. ಹೌದಾ? ಏನ್ ಹೇಳ್ತಾರೆ? ಆಗ ಅವನು ರಾಜ್ಯ ಪ್ರಭುತ್ವಗಳನ್ನು ಸಮಸ್ತ ಭೂಮಂಡಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರ ಜನರಿಗೂ, ಯಾರಿಗತ್ತೆ ಪರಾತ್ಮ ಜನರಂದ್ರೆ ಸಭೆಗೆ ಕೊಡೋಣವಾದವು. ಅವ್ರ ರಾಜ್ಯ ನಿತ್ಯ ರಾಜ್ಯ ಅಂತಾರೆ. ಇದನ್ನೇ ಪ್ರಕಟಣೆ 20ರಲ್ಲಿ ಏನ್ರಿ ನನಕಲ್ಲಿ ಹೇಳಿದ್ರು ಏನಪ್ಪಾ ಇದಲ್ಲದೆ ಸಿಂಹಾಸನಲ್ಲೋ ಏನ್ರಿ ವಿಷಯವಾದ ಸಾಕ್ಷಿಯೋ ನಿಮಿತ್ತವಾಗಿಯೋ ದೇವರ ವಾಕ್ಯದ ನಿಮಿತ್ತವಾಗಿಯೋ ತಲೆ ವಹಿಸಿಕೊಂಡರ ಆತ್ಮಗಳನ್ನು ಅಂದರೆ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆ ಮೇಲೆ ಮತ್ತು ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೇ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿದ್ದು ಸಭೆ ಜೀವಿತರಾಗಿದ್ದು ಏನ್ರಿ ಕ್ರಿಸ್ತನೊಂದಿಗೆ 1000 ವರ್ಷ ಮಾಡಂತೆ ಆಳ್ವಿಕೆ ಮಾಡ್ತಾರೆ. ಹಂಗಾರೆ ಇದು ನಮಗೆ ಬಹು ಸ್ಪಷ್ಟವಾಗಿ ಬೈಬಲಿನ ಸ್ಟ್ರಾಂಗ್ ಪ್ರೂಫ್ ಕ್ಲಿಯರ್ ಆಗಿದೆ. ಏನಪ್ಪ ಅಂದರೆ ಇದು ಲೋಕ ರಾಜ್ಯಾಧಿಕಾರಿಗಳಿಗೆ ತಿರುಗಿ ಕೊಟ್ಟು ಸಭೆಗೇನ್ರಿ ಅಧಿಕಾರ ಕೊಡೋದ್ರ ಬಗ್ಗೆ ಅದರ ಅದಕ್ಕೆ ಹೇಳ್ತೀನಿ ಏನ್ರಿ ಸುವಾರ್ತೆ ಯುಗದಲ್ಲಿ ಸಭೆನ ಏನು ಮಾಡಿದ್ರು ಲೋಕದ ರಾಜ್ಯಾಧಿಕಾರಿಗಳು ತಿರುಗಿ ಕೊಟ್ಟರು. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಏನು ತಿರುಗಿ ಕೊಟ್ಟರು ಪಿಲಾತೊ ಅಲ್ವರ ಏನ್ರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನು ಬೇಕಾದ್ರೆ ಮಾಡ್ಕೊಳ್ಳೋದು. ಜನಗಳು ಏನು ತಿರುಗಿ ಕೊಟ್ಟರು ಅವನು ಹ್ಯಾಂಗಿ ಅಲ್ವರ ಶಿಲ್ಬೆ ಮೇಲೆ ಹಾಕಿ ಅಂತ ತಿರುಗಿ ಕೊಟ್ಟರು. ಎರಡು ಪೇತ್ರನ ಒಬ್ಬಟ್ಟು ಏನು ತಿರುಗಿ ಕೊಟ್ಟರು ಅವನ ಸೈಸಾಕಿ ಅಂತ ಅಲ್ವರ ಪೌಲ್ನ ನೋಡ್ಬಿಟ್ಟು ಏನ್ತಾರೆ ಫೆಲಿಕ್ಸ್ ಏನು ತಿರುಗಿ ಕೊಡ್ತಾರೆ ಅದರ ಎಲ್ಲ ಬಂದ್ಬಿಟ್ಟು ಅವನು ಸೆರೆಗೆ ಹಾಕು ಅದರ ಸಭೆಗೆಲ್ಲ ತಿರುಗಿ ಕೊಟ್ಟರು. ಆದರೆ ಕ್ರಿಸ್ತನ್ ರಾಜ್ಯದಲ್ಲಿ ಆಪೋಸಿಟ್ ರೀ, ಕ್ರಿಸ್ತನ್ ರಾಜ್ಯದಲ್ಲಿ ಸಭೆ ಲೋಕ ಜನಗಳಿಗೆಲ್ಲ ಏನು ಮಾಡ್ತಾರೆ ತೀರ್ಪನ್ನು ಕೊಡ್ತಾರೆ. ಇದನ್ನೇ ಕ್ರಿಸ್ತನ್ ಹೇಳಿದ್ದು ಏನಂತ ಏನ್ರಿ ನೀವು ನೂತನ ಒಂದು ಇದರಲ್ಲಿ ಸಿಂಹಾಸನ ಏನು ಮಾಡ್ತಾರೆ ನೀವು ಆಡಳಿತ ಮಾಡ್ತೀರಾ ಅಂತ ನೋಡಿ ಓದೋಣ ಇಲ್ಲಿ Matthew 19:28 Matthew 19:28 ಆಮೇಲೆ 1 Corinthians 6:2.
ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ.
ಏನ್ ಹೇಳ್ತಾರೆ ನೀವೇನ್ ಮಾಡ್ತೈತೆ ಅಲ್ಲಿ ಹೊಸ ಸೃಷ್ಟಿಯಲ್ಲಿ ಅಂದ್ರ ನೀವೇನ್ ಮಾಡ್ತೀರಾ ಸಿಂಹಾಸನ ಕೂತ್ಕೊಂತೀರಾ ಅವಾಗ ಏನ್ ಮಾಡ್ತೀರಾ ನನ್ನೊಡನೆ ಇಸ್ರೇಲ್ ಅಂತ 12 ಗೋತ್ರ ನ್ಯಾಯ ತೀರ್ಪು ಮಾಡ್ತಾರೆ ನೋಡ್ರ. ಅಂದ್ರೆ ಸಭೆ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನ್ ಮಾಡೋದು ತೀರ್ಪು ಅದು ನೋಡ್ಬೇಕಾರೆ ಏನಂತಾರೆ ಅಂತಾರೆ ಸಿಂಹಾಸನ ಕಂಡೇನೋ ನ್ಯಾಯ ತೀರ್ಪು ಅಂತ ಅಧಿಕಾರ ಅವ್ರಿಗೆ ಕೊಡೋದು ಪಡ್ತದೆ. ಸಭೆಗೆ ಅಧಿಕಾರ ಕೊಟ್ರಿ, ಸಭೆನೇ ಇವ್ರನ್ನೆಲ್ಲ ಕಂಡಮ್ ಮಾಡಿ ಈ ಲೋಕದ ರಾಜ್ಯಾಧಿಕಾರಿಗಳು ಏನು ಮಾಡ್ದೋ ಜಜ್ಮೆಂಟ್ ಕೊಡೋದು ಅಂತ ಕಂಡೆಮ್ನೇಷನ್ ಅಂಡ್ ಟು ಡಿಸ್ಟ್ರಕ್ಷನ್ ಅಂದ್ರೆ ಅದಕ್ಕೆ 1 Corinthians 6:7ರಲ್ಲಿ ಏನು ಹೇಳ್ತಾರೆ ಅಪೊಸ್ತಲ ಪೌಲು ಏನ್ರಿ ಲೋಕಕ್ಕೆ ನೀವು ನ್ಯಾಯ ತೀರ್ಪು ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಏನು ಮಾಡ್ತಾರಲ್ಲಿ ಅಪೊಸ್ತಲ ಪೌಲು ಹೇಳೋದು ನೋಡ್ತೀರಿ. ಅದರ ಅದಿಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಇದು ಸಭೆಯ ಲೋಕಕ್ಕೆ ತೀರ್ಪು ಮಾಡೋದ್ ಬಗ್ಗೆ ಅಲ್ಲಿ ಹೇಳ್ತಾರೆ ಏನ್ರಿ ಯೇಸು ಕ್ರಿಸ್ತನ ವಿಷಯವಾಗಿಯೂ ಏನ್ರಿ ಆಮೇಲೆ ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೋ ದೇವರ ವಾಕ್ಯದ ನಿಮಿತ್ತವಾಗಿ ತಲೆ ವಹಿಸಿಕೊಂಡವರು ಅಂತ ನೋಡ್ತೀವಿ. ಏನು ತಲೆ ವಹಿಸಿಕೊಂಡವರು ಅಂತಂದರೆ ಅಂದರೆ ತಲೆನೆಲ್ಲ ಲಿಟ್ರಲ್ಲ ಕಟ್ ಮಾಡ್ಕೊಂಡಿರ್ಬೇಕಾ ಅಂದ್ರೆ ಇಲ್ಲ ರೀ, ಒಂದು ಕಾಲದಲ್ಲಿತ್ತು ತಲೆಗಳನ್ನ ಕಡಿಯೋರು ಅದರ ಯೇಸು ಕ್ರಿಸ್ತನ ನಂಬಿದ್ರೆ ಕ್ರಿಶ್ಚಿಯನ್ಸ್ ಅಂದರೆ ತಲೆಗಳು ಕಡಿಯೋರು. ಇವಾಗ ಯಾರೋ ತಲೆಗಳನ್ನ ಕಡಿಯೋರು ಇಲ್ಲ ರೀ. ಯಾರ ತಲೆ ಅಂದರೆ ಏನು? ಸ್ತ್ರೀಯ ಸಂದೇಶ ಪಾಠ ಕೇಳಿದಿರಾ? ಕೇಳಿದಿರ್ತಾನೆ. ಅದರ ಸಭೆಗೆ ತಲೆ ಯಾರು?
ಯೇಸುಸ್ ಕ್ರಿಸ್ತ
ಅಲ್ವರ ತಲೆ ವಹಿಸ್ಕೊಂಡಿರ್ಬೇಕು ಅಂತಂದ್ರೆ ನಮ್ಮ ತಲೆಗಳೆಲ್ಲ ಬಿಟ್ಬಿಟ್ಟು ಕ್ರಿಸ್ತನ ನಾವೇನ್ ಮಾಡ್ಬೇಕ್ರಿ ತಲೆಯಾಗಿ ಅಂಗೀಕಾರ ಮಾಡಿರ್ಬೇಕ್ರಿ ಅಲ್ವರ. ಹಂಗಂದ್ರೆ ನಮ್ಮೆಲ್ಲ ಒಂದು ಚಿತ್ತ ನಮ್ಮೆಲ್ಲ ಆಸೆ ಆಕಾಂಕ್ಷೆ ಎಲ್ಲ ಯಾರ್ದಾಗಿರ್ಬೇಕ್ರಿ ಕ್ರಿಸ್ತನ. ಅದರ ಕಂಪ್ಲೀಟ್ ಆಗಿ ಕ್ರಿಸ್ತನ್ಗೆ ಏನಾಗಿರ್ಬೇಕ್ರಿ ಸರೆಂಡರ್ ಆಗಿರ್ಬೇಕು. ಅವರ ಇವರೇ ಪೂರ್ಣ ಜಯಶಾಲಿ ಆಗಿರೋಂಥ ಸಭೆ ರೀ. ತನ್ನೊಂದು ತಲೆನೇ ವಹಿಸ್ಕೊಂಡಿರೋ ತಲೆ ಅಂತಂದರೆ ತನ್ನ ಒಂದು ಸ್ವಂತ ನಿರ್ಧಾರಗಳು ತನ್ನ ಸ್ವಂತ ಒಂದು ಮನಸ್ಸು ಸ್ವಂತ ಆಲೋಚನೆಗಳು ಎಲ್ಲ ಬಿಟ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತ ಹೇಳಿದಂಥ ರೀತಿಲಿ ತನ್ನನ್ನು ತಾನೇ ನಿರಾಕರಿಸಿ ತನಗಿರಂಥ ಸ್ವಂತವಾದ ಎಲ್ಲವನ್ನು ನಿರಾಕರಿಸಿ ಕ್ರಿಸ್ತನ್ಗೇನ್ರಿ 100% ಸಾಷ್ಟಾಂಗ ನಮಸ್ಕಾರ ಸರಣಾಗದ್ರಿ. ಅದರ ಕರ್ತನಲ್ಲಿ ಪ್ರಿಯರುಗಳೇ, ಅದಕ್ಕೆ ಕೊಲೋಸ್ಯರು 3:3 ಏನು ಹೇಳ್ತಾರೆ ನೋಡಿ, ಓದೋಣ ವಾಕ್ಯ, ಓದಿ ಕೊಲೋಸ್ಯನ್ಸ್ 3:3. ಯಾರದ್ರ ಕೊಲೋಸ್ಯರು ಬಂದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ.
ಯಾಕೆಂದರೆ ನೀವು
ಇಲ್ಲಕಂದ್ರೆ
ಸತ್ತಿರಲ್ಲ,
ನೀವು ಸತ್ತಿರಲ್ಲ, ನಿಮ್ಮ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ.
ನೋಡ್ರ, ಯಾಕಂದ್ರೆ ನೀವು ಸತ್ತಿರಲ್ಲ, ಅದರ ನಿಮ್ಮ ಜೀವ ಕ್ರಿಸ್ತನಿಗೇನಾಗಿದೆ, ದೇವರಲ್ಲಿ ಮರೆಯಾಗಿದೆ. ನೋಡ್ತೀನಿ, ಅದರ ದಿ ಶುಡ್ ಬಿ ಡೆಡ್ ಟು ಸೆಲ್ಫ್, ಅಲೈವ್ ಟು ಕ್ರೈಸ್ಟ್. ಇಂಥವರೇ ಜೀವಿತರಾಗಿ ಎದ್ದು ಕ್ರಿಸ್ತನ ಸಾವಿರಕ್ಕೆ. ಅಂದ್ರೆ ಇವನ್ ನಮ್ಮ ತಲೆ ಇಟ್ಕೊಂಡ್ಬಿಟ್ಟು ನಾವು ಯೋಜನೆಗೆ ನಾವು ಯೋಚನೆ ಮಾಡ್ಕೊಂಡಂಗೆ ಎಲ್ಲ ಹಿಂಗೆ ಇರಬೇಕು ಅಂತ ಅನ್ಕೊಂಡ್ರೆ ಕ್ರಿಸ್ತನಿಗೆ ಬಾಡಿ ಮೆಂಬರ್ಸ್ ಆಗಿರಕ್ಕೆ ಸಾಧ್ಯ ಇಲ್ಲ ರೀ. ನೀವೇ ತಲೆ ಆಗ್ಬಿಟ್ರೆ ಹಂಗಾರೆ ಕ್ರಿಸ್ತನ ತಲೆಯಾಗಿ ಹೇಳ್ಬಿಡ್ತೀರಿ ನೀವು. ಹಂಗಾರೆ ಅದ್ರ ಹಂಗಂದ್ರೆ ನೀವು ಅದಕ್ಕೆ ಯೋಗ್ಯವಾಗಿರಕ್ಕೆ ಸಾಧ್ಯ ಅಲ್ಲ. ಅದರ ಕ್ರಿಸ್ತನ ತಲೆಯಾಗಿ ಅನ್ಬೇಕು ಯಾವಾಗ ನೀನು ಸರಿ. ಆಮೇಲೆ ಏನು ಹೇಳ್ತಾರೆ, ಮೃಗ ಮೃಗದ ಸ್ವರೂಪಕ್ಕೂ ಅದರ ಏನ್ರಿ ಅದರ ಸಂಖ್ಯೆಯನ್ನು ಮುದ್ರೆಯನ್ನು ಏನ್ರಿ ಕೈ ಮೇಲೆ ಆಗಲಿ ತಲೆ ಮೇಲೆ ಏನ್ರಿ ಮುದ್ರೆಯನ್ನು ಗುರುತು ಹಾಕಿಸಿಕೊಳ್ಳದೇ ಇರುವುದು ಅಂತ ಹೇಳ್ತಾರೆ. ಏನಿದು ಗುರುತು? 666 ಗುರುತು. ಅಂದ್ರೆ ನಮ್ಗೆ ಚೆನ್ನಾಗಿ ಓದಿದ್ದಿಲ್ಲ ಆಂಟಿ ಕ್ರೈಸ್ಟ್ ಕ್ಲಾಸಲ್ಲಿ, 666 ಸೇತನ್ ಬಂದು ಲಿಟ್ರಲಾಗಿ 666 ಸೀಲ್ನ ತಲೆ ಮೇಲೆ ಕೈ ಮೇಲೆ ಹೊಡಿತಾನ. ಎಲ್ಲರಿಗೂ ಗೊತ್ತಾಗ್ಬಿಡ್ತೀವಿ 666 ಏನು ಅಂತಂದ್ಬಿಟ್ಟು. ಅಂದ್ರೆ ಹಂಗಿರ್ಬೇಕು, ಸೇತನ್ ಬಂದು ಹೊಡೆದ ಹೊಡ್ಸ್ಕೊತಾರೆ ಜನಗಳು, ಉಲ್ಟಾ ಅವ್ನಿಗೆ ಹೊಡೆದು ಕಳಿಸ್ತಾರೆ. ಅಂದ್ರೆ 666 ಅಂತಂದ್ರೆ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಅದ್ರ ಬಗ್ಗೆ ಓದಿದಿರಲ್ಲ ನಂಬರು, ಅದರ ವಿಕಾರಿಸಿಬಿಲಿಟಿ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ 666 ಅಂತ ಬರ್ತದೆ. ತಲೆ ಮೇಲೆ ಏನ್ರಿ ಹೊಡ್ಸ್ಕೊಳೋದು ಏನರ್ಥ? ಆ ದುರ್ಬೋಧನೆಗಳಿಗೆ ಏನು ಮಾಡ್ದವ ಮನ್ಸು ಕೊಟ್ರೆ ಅವಾಗ ಏನು ಮಾಡ್ದಂಗೆ ನಾವು ತಲೆ ಮೇಲೆ ನಾವೇನು ಮಾಡೋದಂಗೆ ಮುದ್ರೆ ಹೊಡ್ಕೊಂಡಿಗೆ. ಆ ಬ್ಯಾಬಿಲೋನ್ ಸಂಸ್ಥೆಗಳಿಗೆಲ್ಲ ನಾವು ಕೈ ಕೊಟ್ಟರೆ ಸಪೋರ್ಟ್ ಕೊಟ್ಟರೆ ಅಂದ್ರೆ ಹೇಳಪ್ಪ ಅಯ್ಯೋ ಕೈ ಕೊಡಪ್ಪ ಓ ಬನ್ನಿ ಸರ್ ಕೈ ಕೊಡ್ತೀನಿ ನಿಮಗೆ ಅಂದ ಅರ್ಥ ಏನು? ಸಹಾಯ ಮಾಡೋದು. ಆ ಬ್ಯಾಬಿಲೋನ್ ಸಿಸ್ಟಮ್ಗಳಿಗೆ ನಾವು ಏನ್ರಿ ಸಪೋರ್ಟ್ ಮಾಡೋದೆಲ್ಲ ಮಾಡ್ದೆ ಅಂತಾರೆ. ಅವಾಗ ಏನು ಮಾಡ್ದಂಗೆ ಏನು ಮಾಡ್ದಂಗೆ
ಗುರುತು
ನಾವೇ ನಮ್ಮ ತಲೆಗೆ ನಾವೇ ನಮ್ಮ ಕೈಗೆ ಮಾಡ್ದಂಗೆ ಮುದ್ರೆ ಹಾಕ್ಸ್ಕೊಂಡಿ. ಅದರ ಅದಕ್ಕೆ ಆತ್ಮಗಳನ್ನು ಕಂಡೇನು, ಏನರ್ಥ? ಆತ್ಮ ಸಾಯ್ತಾರೆ ಬಿಡ್ರಿ, ಸತ್ತೋಗಿದ ಮೇಲೆ ಏನೂ ಇಲ್ಲ. ಪ್ರಕಟಣೆ 6ನೇ ಅಧ್ಯಾಯ ಓದಿದಿಲ್ಲ, 9ರಿಂದ 11ನೇ ವಾಕ್ಯದಲ್ಲಿ 5ನೇ ಮುದ್ರೆ ಹೊಡಿಬೇಕಾದ್ರೆ ಏನು ನೋಡ್ತಿದ್ದಾರೆ? ಬಳಿ ಪೀಠ ಕೇಳಿದಂಥ ಆತ್ಮಗಳನ್ನು ಕಂಡೇನು, ಆ ದೇವತೆ ಕೂಗಿದ್ದವು ಇನ್ನೂ ಎಷ್ಟು ಕಾಲ ದೇವರೇ. ಅವ್ರು ಏನು ಹೇಳ್ತಾರೆ, ಇನ್ನು ನಿನ್ನ ಜೊತೆ ಸಂಗಾತಿಗಳು ಒಬ್ಬ ಅವರು ಏನ್ರಿ ಅವ್ರು ಏನಬೇಕು ಅವರು ಇದೇ ಥರ ಮರಣ ಹೊಂದ್ಬೇಕು ಅಲ್ಲಿ ತನಕ. ಅಂದರೆ ಏನ್ರಿ ತಲೆ ವಹಿಸ್ಕೊಂಡು ಅವರ ಆತ್ಮಗಳನ್ನು ಕಂಡೇನು ಅಂತಂದರೆ ಏನ್ರಿ ಇವರು ದೇವರ ಸಭೆ ಸಭೆಗಾಗಿ ಏನು ಮಾಡ್ತಾವ್ರೆ ಕ್ರಿಸ್ತನ ಒಂದು ತೀರ್ಪಿಗಾಗಿ ಏನು ಮಾಡ್ತಾವ್ರೆ ವೇಟ್ ಮಾಡ್ತಾವ್ರೆ. ಇವರೇ ಕ್ರಿಸ್ತನೊಂದಿಗೆ ಗೆದ್ದು 1,000 ವರ್ಷ ಏನ್ರಿ ಮಾಡೋದು, ಅದಕ್ಕೆ ಮಾಡೋದು ನಂಬಿಕಸ್ಥರಾಗಿರೋಂಥ ಸಭೆ 144,000. ಅದರ ಇವ್ರು ಏನು ಮಾಡ್ತಾರೆ ಕ್ರಿಸ್ತನೊಂದಿಗೆ ಓಟಾಡ ಮುಗಿಸಿದ ತಕ್ಷಣ ಕ್ರಿಸ್ತನ ಆಲ್ರೆಡಿ ಏನು ಮಾಡ್ತಾರೆ ವಾಯುಮಂಡಲದಲ್ಲಿ ಆಡಳಿತ ಮಾಡ್ತಾರೆ, ಬೇಕಾದ್ರೆ ಜೊತೆಗೆ ಮತ್ತೆ ಆಡಳಿತದಲ್ಲಿ ಇವರು ಸೇರ್ಕೊತಾರೆ. ಅದರ ಸರಿ, ಇವಾಗ ಪ್ರಕಟಣೆ 20ನೇ ಅಧ್ಯಾಯ 5ನೇ ವಾಕ್ಯ ಓದ ನೋಡ್ತೀನಿ. ಪ್ರಕಟಣೆ 20:5.
ಮಿಕ್ಕ ಸತ್ತವರು ಆ 1,000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು.
ನೋಡ್ರಿ ಹೆಂಗಿದೆ ವಾಕ್ಯ, ಏನ್ರಿ ಮಿಕ್ಕ ಸತ್ತವರು ಆ 1,000 ವರ್ಷ ತೀರುವ ತನಕ ಏನ್ ಮಾಡಲಿಲ್ಲ ಅಂತ, ಜೀವಿತರಾಗಿ ಏಳಲೇ ಇಲ್ಲ. ಇದು ಏನಂತೆ, ಅರೆ ಸತ್ತವ್ರು ಏಳಲೇ ಇಲ್ಲ, ಇದು ಪ್ರಥಮ ಪುನರುತ್ಥಾನನ. ಅದೇ ನೋಡ್ರ ಎಷ್ಟು ಚೆನ್ನಾಗೈತೆ, ಶೇತಾನ ಏನಾಕ್ಬಿಟ್ಟ ನೋಡ್ರಿ ಇಂತಿನ ವಾಕ್ಯನ ಅಲ್ದ್ರ. ಮಿಕ್ಕ ಸತ್ತವರು 1,000 ವರ್ಷ ತಿರುವ ತನಕ ಹೇಳಲೇ ಇಲ್ಲ ಬ್ರದರ್, ಹಂಗ 1,000 ವರ್ಷದಲ್ಲಿ ಯಾರು ಇದು ಬರಲ್ಲ ಬದ ಅಂತಂತಾರೆ. ಮತ್ತೆ ಹಂಗೆ ಯಾಕೆ ಹಾಕಿದ್ರು ಇದೇ ಪ್ರಥಮ ಪುನರುತ್ಥಾನ ಅಂತ, ಸತ್ತವರೇ ಇದು ಬರಲ್ಲ ಯಾಕೆ ಪುನರುತ್ಥಾನ ಅಂತ ಹಾಕ್ಬೇಕಲ್ಲಿ ಅದರ. ಇದು ಆ್ಯಕ್ಚುಲಿ ಈ ಪದ ಏನಿದೆಯೋ ಮಿಕ್ಕ ಸತ್ತವರು ಆ 1,000 ವರ್ಷ ತಿರುವ ತನಕ ಹೇಳಲಿಲ್ಲ ಅಂತ ಈ ಪದ ಒರಿಜಿನಲ್ ಬೈಬಲಲ್ಲಿ ಇಲ್ಲ. ಇದನ್ನ ಆ್ಯಡ್ ಮಾಡಿದ್ರೆ ಯಾರಂದ್ರೆ ಪೇಪರ್ಸಿ ಸಿಸ್ಟಮ್. ಯಾಕೆ ನಾವು ಫಸ್ಟ್ ಪಾಠದ ಆರಂಭದಲ್ಲಿ ಏನು ನೋಡಿಸ್ತೀನಿ ನಿಮಗೆ, ಕ್ರಿಸ್ತ ವಿರೋಧಿ ಏನಂತ ಹೇಳ್ಕೊಂಡ್ರು ಅಂದರೆ 799ನೇ ಇಸವಿಯಿಂದ 1799ನೇ ಇಸವಿವರೆಗೂ ಕ್ರಿಸ್ತನ ಏನು ಮಾಡ್ಬಿಟ್ರು ಆಳ್ವಿಕೆ ಮಾಡಿಬಿಟ್ರು, ನಾವೇ ಕ್ಲೇಮ್ ಮಾಡ್ಕೊಂಬಿಟ್ರು. ಆವಾಗ 1,000 ವರ್ಷದಲ್ಲಿ ಪುನರ್ತನ ಇರಬೇಕಲ್ವಾ, ಪುನರ್ತನ ಎಲ್ಲಿ ಅಂತ ಜನಗಳು ಕೇಳ್ತಾರಲ್ವ, ಆ ಪ್ರಶ್ನೆ ಕೇಳ್ದಿರೋ ರೀತಿಯಲ್ಲಿ ಈ ಒಂದು ವಾಕ್ಯನ ಜೋಡಣೆ ಮಾಡಿಬಿಟ್ರು. ಮಿಕ್ಕ ಸತ್ತವರು 1,000 ವರ್ಷ ತಿರ ತನಕ ಏನಾಗಲಿಲ್ಲ ಹೇಳಲಿಲ್ಲ. ಅವು ಜನಗಳು ಹೌದಲ್ವಾ, ಅಯ್ಯೋ ಯಾರು ಇದ್ದೊಳೋದಲ್ಲ, ಕರೆಕ್ಟ್ ಸೈಲೆಂಟ್ ಆಗಿಬಿಟ್ರು. ಅದ್ರ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕರ್ತನಲ್ಲಿ ಪ್ರೀತಿ ಸಹೋದರ ಸಹೋದರಗಳೇ, 4ನೇ ವಾಕ್ಯದಲ್ಲಿ ನೋಡಿದ್ರಿ, ಸಭೆ ಎದ್ದು ಕ್ರಿಸ್ತನೊಂದಿಗೆ ಏನು ಮಾಡಿ ಆಳ್ವಿಕೆ ಮಾಡಿದ್ರಂತೆ. ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ? ಸತ್ತೋರು ಯಾರು ಎದ್ಬಿಡಲಿಲ್ಲ ಅಂದರೆ ಸಭೆ ಯಾರ ಮೇಲೆ ಆಳ್ವಿಕೆ ಮಾಡೋದು? ಕ್ರಿಸ್ತನ್ ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ? ಯೋಚನೆ ಮಾಡಬೇಕಾ ಬೇಡವಾ? ಹಾಂ, ಪ್ರಕಟಣೆ 20ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನು ನೋಡಿದ್ರೆ, ಇನ್ನೂ ಜನಗಳನ್ನ ಮರಳಿಗೊಳಿಸದಾಗೆ ಸೇತಾನ್ ಏನು ಮಾಡುತ್ತೆ, ಅಧೋಲೋಕದಲ್ಲಿ ದಬ್ಬಿ ಮುದ್ರೆ ಹಾಕೋದ್ರು ಅಂತ ನೋಡ್ತೀವಿ. ಕರೆಕ್ಟಾ? ಏನಕ್ಕೆ ಮುದ್ರೆ ಹಾಕೋದು, ಏನಕ್ಕೆ ಅಧೋಲೋಕದಲ್ಲಿ ದಬ್ಬಂತ ಉದ್ದೇಶ ಏನು? ಇನ್ನೂ ಜನಗಳೇ ಮಾಡ್ಬಾರ್ದು ಮರಳು ಗೊಳಿಸ್ಬಾರ್ದು ಅವ್ರೆ. ಅಲ್ಲ, ಜನಗಳೇ ಇಲ್ಲ ಅಂತಂದ್ರೆ ಇಂಜಿನಿಗೆ ಸೇತಾನ ಕಟ್ಟಾಕ್ಬೇಕಂಗ್ರೆ ಬಿಟ್ಬಿಡ್ಬೋದಲ್ವಾ? ಹಂಗಂದ್ರೆ ಜನಗಳು ಇರ್ತಾರೆ, ಆ ಜನಗಳನ್ನ ಮರಳುಗೊಳಿಸ್ಬಾರ್ದು ಅಂತನ್ಬಿಟ್ಟೆ ಸೇತನ ಕಟ್ಟಾಕೋದು. ಹಾಗಾಗಿ ಜನಗಳು ಇರ್ತಾರೆ, ಸತ್ತವರಲ್ಲೇ ಎದ್ಬತ್ತಾರೆ. ಅದಕ್ಕೆ ನೋಡಬೇಕ್ರೆ ಈ ಒಂದು ಪದಗಳೇನಿದೆಯೋ, ಪ್ರಕಟಣೆ 20ನೇ ಅಧ್ಯಾಯ 5ನೇ ವಾಕ್ಯದ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ. ಅದಕ್ಕೆ ನಿಮಗೆಲ್ಲ ಬೇಸಿಕ್ ಕ್ಲಾಸ್ ಹೇಳ್ಕೊಡ್ಬೇಕು, ಒಂದು ಪಟ್ಟಿ ಕೊಟ್ಟಿದೆ ಗೊತ್ತಾ, ಯಾವ ವಾಕ್ಯಗಳು ಒರಿಜಿನಲ್ ಬೈಬಲ್ ಅಂತ ಪಟ್ಟಿ. ಆ ಪಟ್ಟಿಯಲ್ಲಿ ಏನು ಮಾಡಿದ್ರೆ, ದಯವಿಟ್ಟು ಇದ್ರೆ ಅಂತ ಹೇಳಿ ದಯವಾಗಿ ಬುಕ್ಕಲ್ಲಿ ನೀವು ಗೀಟ್ ಮಾರ್ಕ್ ಹಾಕೊಂಬಿಡಿ. ಅದರ ಏನು ನೋಡಿ, ಇಲ್ಲಿ ಹಾಕಿ ನೋಡಿದ್ದು ಕಡೆ ನೋಡಿ, ಆ ಪ್ರಕಟಣೆ 20ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯಕ್ಕೆ ಕ್ಲೀನಾಗಿ ಗೀಟ್ ಹಾಕ್ಬಿಟ್ಟು ನಾವೆಲ್ಲ ಹಾಕಿದ್ದು ನೋಡಿ. ಇವಾಗ ಇವಾಗ ಓದ್ಬೇಕಾದ್ರೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರೋ ಪ್ರಕಾರ ಓದ್ರಿ ನೋಡಿ, ಹಿಂಗೆ ಓದ್ರಿ, ನಿಜವಾದ ಅರ್ಥ ನಿಮ್ಗೆ ಗೊತ್ತಾಗ್ತದೆ. ಹಿಂಗೆ ಪ್ರಕಟಣೆ 20ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯನ ಈ ಸ್ಕ್ರೀನಲ್ಲಿರೋ ಪ್ರಕಾರ ಓದಿ. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲಿಲ್ಲ ಅಂತಂದ್ಬಿಟ್ಟು ಆ ಪದನ ಬಿಟ್ಬಿಟ್ಟು ಓದಿ. ಇವಾಗ ಎಷ್ಟು ಚೆನ್ನಾಗಿ ಅರ್ಥ ಬರ್ತಾರೆ ನೋಡಿ ಅಂತ ಓದಿ, ಯಾರಾದರೂ ರೇಷ್ಮೆ ಅಷ್ಟು ಓದಿ.
ತರುವಾಯ ಸಿಂಹಾಸನವನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಇದೇ ಪ್ರಥಮ ಪುನರುತ್ಥಾನ.
ಹೆಂಗೈತೆ ಅರ್ಥ? ಕ್ಲೀನ್ ಆಗೈತೆ ನೋಡ್ರಿ ಅಂತೀನಿ ಅದರ ಏನ್ರಿ, ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು, ಇದೇ ಪ್ರಥಮ ಪುನರುತ್ಥಾನ. ಎಷ್ಟು ಬರ್ತಾ ನೋಡಿ ಮೀನಿಂಗ್ ನೋಡ್ರ, ಎಷ್ಟು ಕ್ಲೀನ್ ಆಗಿದೆ ರೀ ವಾಕ್ಯನ ಅರ್ಥ ಮಾಡ್ಕೊಂಬಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ, ಇದೇ ಮೊದಲನೇ ಪುನರುತ್ಥಾನ. ಆ ಮೊದಲನೇ ಪುನರುತ್ಥಾನಕ್ಕೆ ಸೇರೋರು ಏನ್ರಿ, ಧನ್ಯರು. ಅದನ್ನೇ 6ನೇ ವಾಕ್ಯದಲ್ಲಿ ಹೇಳೋದು, ಓದಿದ್ದೀನಿ ಕಂಟಿನ್ಯೂ ಮಾಡಿ, 6th ವರ್ಸ್ ಹಂಗೆ. ಹಾಂ,
ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೋ ಪರಿಶುದ್ಧನೋ ಆಗಿದ್ದಾನೆ.
ನೋಡ್ರ ಎಷ್ಟು ಕ್ಲೀನ್ ಆಗಿ ಬರ್ತಾ ನೋಡಿರ್ತೀನಿ, ಸೆಂಟೆನ್ಸ್ ಫಾರ್ಮೇಷನ್ ನೀಟ್ ಹಿಂಗೆ ಫ್ಲೋ ಇದೆ ನೋಡಿರ್ತೀನಿ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನಾಗಿದ್ದಾನೆ. ಹಾ, ಇಂಥವರ ಮೇಲೆ
ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು.
ಕ್ರಿಸ್ತನೊಂದಿಗೆ 1000 ವರ್ಷ ಆಳವರು ಅಂದ್ರೆ ಅದಿಗೆ ನೋಡ್ಬೇಕಾರೆ ಏನ್ರಿ, ಸೇರೋನು ಧನ್ಯನು ಪರಿಶುದ್ಧನಾಗಿದ್ದಾನೆ. ಇಂಥವ್ರನ್ನ ಎರಡನೇ ಮಾಡೋದು ಅಧಿಕಾರನೇ ಇರಲಪ್ಪ, ಅದೇ ಮೊದಲನೇ ಪುನರ್ತಾನ ಅಂತ ಅರ್ಥ. ಅದರ ಅವರು ದೇವ್ರಿಗೂ ಕ್ರಿಸ್ತನಿಗೆ ಏನಾಗಿರ್ತಾರಂತೆ, ಯಾಜಕರಾಗಿ ಕ್ರಿಸ್ತನಿಗೆ 1000 ವರ್ಷ ಆಳಕ್ಕೆ ಮಾಡ್ತಾರೆ ಅಂದ್ರ ಏನ್ರಿ, ಧನ್ಯರು. ಅದಕ್ಕೆ ನಾವು ನೋಡ್ತಿಲ್ಲ ಡಾನಿಯೇಲ್ 12ನೇ ಅಧ್ಯಾಯ ನೋಡ್ಬೇಕಾರೆ ಅಂತಾರೆ, 1335 ದಿವಸದವರೆಗೂ ಕಾದಿರಂತ ಮನುಷ್ಯನು ಭಾಗ್ಯವಂತನು. ಯಾಕಪ್ಪ ಭಾಗ್ಯವಂತನು, ಏನ್ರಿ 539ನೇ ಕ್ರಿಸ್ತ ಶಕದಿಂದ 1335 ಇಸವಿ ನಾವು ಜೋಡಿಸಿದ್ರೆ ನಮಗೆ ಕರೆಕ್ಟಾಗಿ 1874ನೇ ಇಸವಿ ಬರ್ತದೆ. ಆ 1874ನೇ ಇಸವಿ ಏನು ಸ್ಪೆಷಲು ನಮಗೆಲ್ಲ ಚೆನ್ನಾಗಿ ಗೊತ್ತು. ಏನ್ರಿ, ಒಂದು ತುಂಬ ಮುಖ್ಯವಾಗಿರೋಂಥ ಕೆಲಸ ಆಯಿತು, ಅಂದರೆ ಅಲ್ಲಿವರೆಗೂ ಕಾದಿರಂಥ ಮನುಷ್ಯನು ಭಾಗ್ಯವಂತನು. ಅದಕ್ಕೆ ಮೊದಲನೇ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳೋದು ಎಂತಾನೆ, ಪರಿಶುದ್ಧನು. ಯಾಕಂದರೆ ಕ್ರಿಸ್ತನಿಗೆ ಏನು ಮಾಡ್ತಾರೆ, 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಹೆಂಗಿರ್ತಾರೆ ಯಾಜಕರು, ಯಾಜಕನ ಕೆಲಸ ಏನ್ರಿ, ಹಾಂ, ದೇವ್ರಿಗೂ ಮನುಷ್ಯನಿಗೂ ಮಧ್ಯಸ್ಥಾಗಿದ್ದಿದ್ದು ಯಾರಪ್ಪ ಅಂದರೆ ಯಾಜಕನು. ಮನುಷ್ಯರೆಲ್ಲ ಪಾಪ ಮಾಡೋರು, ದೇವತೆ ಡೈರೆಕ್ಟಾಗಿ ಹೋಗೋಕ್ಕಾಗ್ತಾ ಇರಲ್ಲ. ಅದಕ್ಕೆ ಯಾಜಕರುಗಳು ಜನಗಳ ಪರವಾಗಿ ದೇವ್ರಿಗೆ ಮಾಡೋರು, ಯಜ್ಞಗಳನ್ನ ಸಲ್ಲಿಸೋರು, ಅವ್ರ ಜನಗಳನ್ನ ಪಾಪಿಗಳನ್ನ ಪರಿಶುದ್ಧ ದೇವ್ರಿಗೆ ಸೇರಿಸ್ತಾ ಇದ್ರು. ಇದೇ ಕೆಲಸ ಕ್ರಿಸ್ತನು ಸಭೆ ತನ್ನ ರಾಜ್ಯದಲ್ಲಿ ಮಾಡೋಂಥದ್ದು. ಪಾಪಿಗಳಂತ ಲೋಕನ ಕ್ರಿಸ್ತನಿಗೆ ಏನು ಮಾಡ್ತಾರೆ, ಹತ್ರವಾಗಿ ಅವರು ಸೇರಿಸ್ತಾರೆ ಅಂದ್ರ. ಆಮೇಲೆ ಯಾಜಕರು ಮತ್ತೇನ್ರಿ, ರಾಜರು. ಯಾವ ಥರ ರಾಜರಿ, ಯಾಜಕ ಮತ್ತು ರಾಜರು ಎರಡು ಒಂದೇ ಟೈಮ್ ಅದರ ಮಾಡಿದಂಥ ಒಂದೇ ಒಂದು ಯಾಜಕ ಯಾರದು? ಅವ್ರ ಹೆಸರು ಏನು? ಈ ಎರಡು ಕೆಲಸನ ಒಂದೇ ಟೈಮ್ ಮಾಡಿದ್ದಾರೆ ಯಾರದ?
ಏನ್ರಿ?
ಮೆಲ್ಕಿ ಸೆಡೆಕನು. ವೆರಿ ಗುಡ್. ಅದರ ಮೆಲ್ಕಿ ಸೆಡೆಕನು ಯಾಜಕನೂ ಆಗಿದ್ರು ರಾಜರಾಗಿದ್ರು. ಅದರ ಮೆಲ್ಕಿ ಸೆಡೆಕ್ ಥರ ಯಾಜಕರು ಮತ್ತು ರಾಜರಾಗಿ ಸಭೆ ಏನು ಮಾಡ್ತಾರೆ ಕ್ರಿಸ್ತನೊಂದಿಗೆ 1,000 ವರ್ಷ ಆಳ್ವಿಕೆ ಮಾಡ್ತಾರೆ. ಅದರ ಅದಿ ನೋಡ್ಬೇಕಾರೆ ನೋಡ್ರಿ, ಇವಾಗ ನಾವು ಪ್ರಕಟಣೆ 20ನೇ ಅಧ್ಯಾಯ 7ನೇ ವಾಕ್ಯ ಯಾವುದೋ ನೋಡ್ತೀನಿ. ಪ್ರಕಟಣೆ 20:7.
ಆ 1,000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು.
ಇವರ ಏನು ಹೇಳ್ತಾರೆ, ಸೈತಾನ್ಗೆ ಮಾಡಿದ್ರೆ ತಿರ್ಗಾ ಬಿಡುಗಡೆ ಆಗಬಹುದು. ಯಾವಾಗ? 1,000 ವರ್ಷ ಆಗಿದ ಮೇಲೆ, 1,000 ವರ್ಷ ಕ್ರಿಸ್ತನೆಲ್ಲ ಆಳ್ವಿಕೆ ಮಾಡಿದ ಮೇಲೆ ಸತಗಂತ ಎಲ್ಲ ಮನುಷ್ಯನ ಪರಿಪೂರ್ಣ ಅಂತ ಹಂತಕ್ಕೆ ಏನು ಮಾಡ್ತಿರ್ತಾರೆ, ಎಲ್ಲ ಮನುಷ್ಯನ ಪರಿಪೂರ್ಣ ಅಂತ ಹಂತಕ್ಕೆ ಬಂದಿದ ಮೇಲೆ ಆವಾಗ ಕ್ರಿಸ್ತನ್ ಏನು ಮಾಡ್ತಾರೆ 1,000 ವರ್ಷದ ನಂತರದಲ್ಲಿ ಆ ರಾಜ್ಯನ ಯಾರು ಕೊಡ್ತಾರೆ? ಜ್ಞಾಪನ ಆಯ್ತಾ? ಯಾರಿಗೆ ಸರೆಂಡರ್ ಮಾಡ್ತಾರೆ? ಕ್ರಿಸ್ತನ
ತಂದೆಗೆ ಮಾಡ್ತಾರೆ.
ಎಸ್, ತಂದೆಗೆ ರಾಜ್ಯವನ್ನು ಸರೆಂಡರ್ ಮಾಡ್ತಾರೆ. ಆವಾಗ ದೇವ್ರು ಏನು ಮಾಡ್ತಾರೆ, ಎಲ್ಲ ಸ್ಕೂಲಲ್ಲಿ ಹೆಂಗೆ ಓದಿದ್ದಾರೆ ಟೆಸ್ಟ್ ಮಾಡೋಣ ಅಂತ ಏನು ಮಾಡ್ತಾರೆ, ಒಂದು ಫೈನಲ್ ಎಕ್ಸಾಮ್ ಮಾಡ್ತಾರೆ ರೀ. ಆ ಫೈನಲ್ ಎಕ್ಸಾಮ್ನಲ್ಲಿ ಯಾರ್ಯಾರು ಹೆಂಗೆ ಅಂತ ನೋಡ್ಸೋದಕ್ಕೋಸ್ಕರ ಸೈತಾನ ಏನು ಮಾಡ್ತಾರೆ, ತಿರ್ಗಾ ಬಿಡುಗಡೆ ಮಾಡ್ತಾರೆ. ಸೈತಾನ ಹಾಕಿದ್ದೆಲ್ಲಿ ಕಳವಳ ನೋಡಿದ್ಲ, ಅದೋ ಲೋಕದಲ್ಲಿ ಏನ್ರಿ ಬಾಟಮ್ಲೆಸ್ ಪಿಟ್. ಅದರ ಬಾಟಮ್ಲೆಸ್ ಪಿಟ್ ಅಂದರೆ ತಳ ಇಳಿದಂಥ ಗುಂಡಿರಿ. ಅದರ ಅಂದರೆ ಯಾರೇ ಸಪೋರ್ಟ್ ಇಲ್ದ್ರ ಇವ್ನು ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ, ಇವ್ ದೇವರೇ ಅವನು ಕರ್ಕೊಂಬತ್ತವ್ರೆ ಅಂತಂದರೆ ದೇವರೇ ಅವನ್ನ ರಿಲೀಸ್ ಮಾಡೋದ್ರಿ. ಆ ಸೆರೆಮನೆಯಿಂದ ದೇವ್ರು ರಿಲೀಸ್ ಮಾಡಿದ್ರೆ ಹೊರತು ಇವ್ನು ತಿರ್ಗಾ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರ ಅವಧಿ 1 ಕೊರಿಂಥ 15:28 ಓದಿ. 1 ಕೊರಿಂಥ 15:28.
ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿ ಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು.
ಸಮಸ್ತವನ್ನು ಅಧೀನ ಮಾಡಿದ ಮೇಲೆ, ಸಮಸ್ತವನ್ನು ಅಧೀನ ಮಾಡಿದ ಆತನಿಗೆ ಏನು ಮಾಡ್ತಾರೆ, ಇವರು ಅಧೀನರಾಗ್ಬಿಡ್ತಂತೆ ಕ್ರಿಸ್ತನು. ಅಲ್ಲ, ಅದಕ್ಕೆ ಅವಾಗೇ ಸಮಾಪ್ತಿ. ಅವರ ಕರ್ತನಲ್ಲಿ ಹೇಳಿ ಅವಾಗ ದೇವ್ರು ಏನು ಮಾಡ್ತಾರೆ, ಸೇತನ ರಿಲೀಸ್ ಮಾಡ್ತಾರೆ. ಸೇತನ ಏನು ಮಾಡ್ತಾನೆ, ಹೇವಾಳ ಹೆಂಗೆ ವಂಚಿಸಿದ್ನೋ ಅದೇ ಥರ ವಂಚಿಸ್ತಾನೆ. ಅಲ್ವರ ನೋಡಿ, ಪ್ರಕಟಣೆ 20ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ 20:8.
ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನು ಮರುಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು.
ಏನು ಮಾಡ್ತಾನೆ, ಜನಗಳನ್ನ ಯುದ್ಧಕ್ಕೆ ಕೊಡ್ತಾನೆ. ಮರಳುಗೊಳಿಸ್ತಾರಂತೆ ಪದ, ಅದು ಮೇನ್ ರೀ. ಮರಳುಗೊಳಿಸ್ತಾರಂತೆ ಜನಗಳನ್ನ ಯುದ್ಧಕ್ಕೆ ಸೇರಿಸ್ತಾನೆ. ಯಾರು ವಿರುದ್ಧ ಯುದ್ಧಕ್ಕೆ? ದೇವರ ವಿರುದ್ಧವಾಗಿ. ಅದರ ಇಮ್ಯಾಜಿನ್ ಮಾಡಿ, ಕರ್ತನಲ್ಲಿ ಪಿತ್ಯ ಸೊಳ್ಳೆ 1,000 ವರ್ಷದ ಅಂತ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಪರಿಪೂರ್ಣ ಅಂತ ಹಂತಕ್ಕೆ ಏನಾಗಿರ್ತಾರೆ ಬಂದಿರ್ತಾರೆ. ಅವ್ರಿಗೆ ಆದಾಮ್ ಥರನೇ ಪಕ್ಕಾ ಅನುಭವ ಇರ್ತದೆ, ಜ್ಞಾನ ಬುದ್ಧಿ ತಿಳುವಳಿಕೆ ಅನುಭವ ಎಲ್ಲ ಸಂಪೂರ್ಣವಾಗಿ ಏನಾಗಿರ್ತದೆ ಇರ್ತದ್ರಿ. ಅದರ ಇಡೀ 1,000 ವರ್ಷ ಎಲ್ಲ ಕೆಟ್ಟದನ್ನ ಬಿಟ್ಬಿಟ್ಟು ಏನಾಗಿರ್ತಾರೆ, ಅಧೀನವಾಗಿರ್ತಾರೆ. ಇವಾಗ ಅವ್ರಿಗೆ ಟೆಸ್ಟು. ಏನು ಟೆಸ್ಟು? ಸೇತಾನ ಬಿಡ್ತಾರೆ. ಸೇತಾನ ಬಿಡುಗಡೆ ಮಾಡ್ಬೇಕಾದ್ರೆ ಸೇತಾನ ಏನು ಮಾಡ್ತಾನೆ, ಮೊದಲು ಯಾವ ಥರ ವಂಚಿಸ್ತಾನೋ ಅದೇ ಥರ ವಂಚಿಸ್ತಾನ ಅವನು. ಇಲ್ಲ ರೀ, ಯಾವಳಿಗೆ ಬಂದು ವಂಚಿಸ್ಬೇಕಾದ್ರೆ ಹೆಂಗೆ ವಂಚಿಸ್ತಾ, ಹೊಸ ಟ್ರಿಕ್ ರೀ ಅದು. ಯಾವಳಿಗೆ ಹೊಸದು, ನಮಗೇನು ಹಳೇದು ಅಂತ ಅನಿಸ್ಬೋದು, ಅದು ಯಾವಳಿಗೆ ಹೆಂಗಿದೆ ಅದು, ದಟ್ ವಾಸ್ ದ ಫಸ್ಟ್ ಟೈಮ್. ಅದು ಪಕ್ಕಾ ಟೋಟಲ್ ಡಿಫ್ರೆಂಟ್ ರೀ ಅವಳಿಗೆ. ಇದೇ ಥರ ಕ್ರಿಸ್ತನ ರಾಜ್ಯದಲ್ಲಿ ಆಗಿದ ನಂತರ ಸ್ವಲ್ಪ ಕಾಲ ಬಿಡುಗಡೆ ಮಾಡಬೇಕಾದ್ರೆ ಸೇತಾನ್ ಯಾವ ಥರ ಟ್ರಿಕ್ ತೊಗೊಂಡ್ಬಿಡ್ತಾನೆ ಅಂತಂದರೆ, ಇದುವರೆಗೂ ಜನಗಳಿಗೆ ಗೊತ್ತಾಗದ ರೀತಿಯಲ್ಲಿ ಹೊಸ ಒಂದು ಟ್ರಿಕ್ ಏನು ಮಾಡ್ತಾನೆ, ತರ್ತಾನೆ. ಅದರ ಅವಾಗ ತರಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ದೇವರು ಅವನ್ನ ಮಾಂಸದಲ್ಲಿ ಬರೋದಕ್ಕೆ ಪ್ರತ್ಯಕ್ಷ ಆಗೋದಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ಆವಾಗ ಪ್ರತ್ಯಕ್ಷ ಆದವಾಗ ಮಾಂಸದಲ್ಲೇ ಬಂದು ಅವನೇ ಖುದ್ದಾಗಿ ಜನಗಳನ್ನ ಏನು ಮಾಡ್ತಂತೆ, ಮರಳುಗೊಳಿಸ್ತಾರೆ, ವಂಚಿಸ್ತಾನೆ ಅಂತಂದು ಹೇಳ್ತಾರೆ. ಅದರ ಯಾವ ಥರ ವಂಚಿಸ್ಬೋದು, ಹೊಸ ಹೊಸ ಒಂದು ಟೆಕ್ನಿಕ್ ಏನು ಮಾಡ್ಬೋದು ವಂಚಿಸ್ಬೋದು. ಅದರ ಆವಾಗ ದೇವರನ್ನ ಪರ್ಮಿಟ್ ಮಾಡ್ತಾರೆ, ಪರೀಕ್ಷೆಗಾಗಿ ಏನು ಮಾಡ್ತಾರೆ, ಬಿಡ್ತಾರೆ. ಯಾಕೆ? ಮನುಷ್ಯ ನಿಜವಾಗ್ಲೂ ಪರಿಶುದ್ಧವಾಗಿದ್ದಾನ, ನಿಜವಾಗ್ಲೂ 1,000 ವರ್ಷ ನನ್ನ ಪ್ರೀತಿಯಿಂದ ನನ್ನ ನೀತಿ ನಿಯಮಗಳಿಗೆ ಅಧೀನರಾಗಿದ್ದ, ಅಥವಾ ಸುಮ್ಮನೆ ಏನೋ ಕಾಟಾಚಾರಕ್ಕೋಸ್ಕರ ಭಯದಿಂದ ಅಧೀನರಾಗಿದ್ದ ಅಂತ ಪರೀಕ್ಷೆ ಮಾಡೋಕ್ಕೆ ಏನು ಮಾಡ್ತಾನಂತೆ, ಬಿಡ್ತಾನಂತೆ. ಅದರ ಹೇಗೆ ಹೇಗೆ ಅಂದರೆ, ಇವಾಗ ಹೆಂಗಿದೆಯೋ ಹಂಗೆ ನೋಡಿ, ಒಂದು ವಾಕ್ಯ ಓದೋಣ ಎಲ್ರಿ. 2 ತಿಮೋತಿ 3ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ ಯಾರಾದ್ರು ಓದ್ರಿ. 2 ತಿಮೋತಿ 3:5.
ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು.
ಹೆಂಗಿತ್ತಂತೆ ಜನಗಳ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು. ಅಂದ್ರೆ ಏನು ಭಕ್ತಿಯ ವೇಷ ಅಂದರೆ ನೋಡೋದಕ್ಕೆ ಮಾತ್ರ ಕ್ರಿಶ್ಚಿಯನ್ಸ್ ಥರ ರೀ, ನೋಡೋದಕ್ಕೆ ಮಾತ್ರ ಭಯಭಕ್ತಿ ಥರ. ನಿಜವಾಗ್ಲೂ ಅರ್ರದ್ದೇನಿಲ್ವತ್ತೆ ಅದದ ಬಲ ಏನ್ರಿ, ಬಲ ಅಂದೇನು ಇರ್ತಾ, ನಾನು ತೋರಿಕೆಗೆ ಮಾತ್ರ ನಾನು ಕ್ರಿಸ್ತನೊಂದಿಗೆ ಹಿಂಸೆ ಪಡ್ತೀನಿ, ಕಷ್ಟಪಡ್ತೀನಿ, ಅಯ್ಯೋ ಅಂತ ಹೇಳೋದು ಅಷ್ಟೇ. ನಿಜವಾಗ್ಲೂ ನೋಡ್ಬೇಕಾದ್ರೆ ಗ್ರ್ಯಾಂಡಾಗಿ ಲಕ್ಸುರಿಯಸ್ ಆಗಿ ಸೂಪರಾಗಿರ್ತಾರೆ, ದೇವ್ರಿಗೋಸ್ಕರ ಎಂಥದೂ ಇರಲ್ಲ ಲೈಫಲ್ಲಿ. ಅದರ ಅದಿಗೆ ನೋಡ್ಬೇಕಾದ್ರೆ ಹೇಳ್ತಾರೆ ಭಕ್ತಿಯ ವೇಷವಿದ್ದು ಬರೀ ವೇಷ, ಅದರ ಬಲವನ್ನು ಬೇಡವನ್ನು ಆಗಿರುವರು. ನೆಕ್ಸ್ಟ್ ಏನು ಹೇಳ್ತಾರೆ ಅವ್ರ ಬಗ್ಗೆ ನೋಡಿ ವಾಕ್ಯ ಹೋದ ಮುಂದಕ್ಕೆ. ಹಾಂ
ಇಂಥವರ ಸಹವಾಸವನ್ನು ಮಾಡದಿರು.
ದಯವಿಟ್ಟು ಅಂಟ್ರಲ್ಲಿ ಏನು ಮಾಡ್ಕೊಳ್ಳಿ, ಇಂಥವ್ರ ಸಹವಾಸ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಏನ್ರಿ ಬೇಕಾಬಿಟ್ಟಿಯಾಗೆ ದೇವರಲ್ಲಿರೋಂಥವ್ರು ಏನೂ ಪ್ರಯೋಜನ ಇಲ್ಲ ರೀ. ಇಂಥವ್ರ ಸಹವಾಸ ಏನು ಮಾಡೋಕ್ಕೆ ಹೋಗ್ಬಿಡಿ, ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡಿ ಯಾಕೋಬ್ 4:17 ಹೇಳ್ತಾರೆ ನೋಡಿ, ಯಾಕೋಬ 4:17.
ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ.
ನೋಡ್ರಪ್ಪ ಎಷ್ಟು ಒಳ್ಳೆ ವಾಕ್ಯ, ಮುಂದೆಟ್ ಮಾಡ್ಕೊಳ್ಳಿ. ಒಳ್ಳೇದು ಅಂತ ಗೊತ್ತಿದ್ದು ಮಾಡ್ದಿರೋನು ಏನ್ರಿ ಪಾಪಕ್ಕೆ ಒಳಗಾಗಿದ್ದಾನೆ. ಅದ್ರ ಏನು ನಮ್ಗೆ ಎಷ್ಟು ಸತಿ ಗೊತ್ತಿತ್ತು ಅವ್ರ ಒಳ್ಳೇದು ಅಂತ, ಅದನ್ನ ಏನು ಮಾಡ್ತೀರಿ ನಮಗೆ ಏನಾಗಬೇಕಾಗಿ ಬಿಡೋದು, ಕೈ ಕಾಲು ಕಟ್ಕೊಂಡು ಸುಮ್ಮನೆ ಇದ್ಬಿಡ್ತೀರಿ ಮೌನವಾಗಿ. ಅದರ ಏನ್ರಿ ಒಳ್ಳೇದಂತ ಗೊತ್ತಿದ್ದೂ ನಾವು ಮಾಡಿಲ್ಲ ಅಂತಂದು ಏನ್ರಿ ಅದು ಪಾಪ ರೀ. ಕ್ರಿಸ್ತನ್ ರಾಜ್ಯದಲ್ಲಿ ಎಷ್ಟೋ ಜನಗಳು ಏನ್ರಿ ಕ್ರಿಸ್ತನ ಆಡಳಿತದಲ್ಲಿ ಸ್ಟ್ರಿಕ್ಟ್ ರೂಲ್ ಆಗಿರೋದ್ರಿಂದ ಭಯ ಭಕ್ತಿಯಿಂದ ಎಲ್ಲ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಬಿಡ್ತಾರೆ. ಯಾಕೆ ದೇವ್ರ ರಾಜ್ಯದಲ್ಲಿ ಬೇರೆ ಆಪ್ಷನ್ ಇಲ್ವಲ್ಲ. ಏನಾರ ತಪ್ಪು ಮಾರ್ಗಕ್ಕೆ ಹೋದ್ರೆ ಕ್ರಿಸ್ತನ್ ಏನು ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟು ತಿಂತಾರೆ. ಅದರ ಕೈ ಪ್ಯಾರಲೈಸ್ ಆಗ್ಬಿಡೋದು, ಅದರ ಬಾಯಿ ಮಾತು ಬಡ್ದಿರೋದು, ಅಂಗವಿಕಲತೆ ಆಗ್ಬಿಡೋದು, ಅದರ ಸ್ವಲ್ಪ ದಿನ ಏನೋ ಅಂಗಗಳು ಕೆಲಸಗಳು ಮಾಡಿದ ರೀತಿಯಲ್ಲಿ ಬುದ್ಧಿಹೀನರಾಗಿಬಿಡೋದು ಸ್ವಲ್ಪ ದಿನಕ್ಕೆ ಮಾತ್ರ. ಆಮೇಲೆ ವಾಪಸ್ಸು ದೇವ್ರ ಕಡೆ ತಿರುಗಿದವಾಗ ವಾಪಸ್ ಏನು ಮಾಡ್ತಾರೆ, ದೇವ್ರು ಅವ್ರಿಗೆ ಸ್ವಸ್ಥತೆ ಕೊಡೋದು. ಚೆನ್ನಾಗಿ ಅರ್ಥ ಇದೆಯಾ ಏನ್ರಿ? ನೆಬೂಕದ್ನೆಝರ್ ಏನ್ರಿ ದೇವರಿಗೆ ವಿಧೇಯನಾಗಿ ಯಾವಾಗ ಇರಲಿಲ್ವೋ ಇಲ್ವೋದ, ಕಾಡ್ಗೆ ಹೋಗ್ಬಿಟ್ಟ ಏನ್ರಿ ಅಪ್ಪ ರಾಜ್ಯದಲ್ಲಿರುವಂಥ ಎಲ್ಲ ಸೈನಿಕರು ಹುಡುಕಿದ್ರು ಸಿಕ್ಕಿಲ್ವಂತೆ, 7 ವರ್ಷ ಕಾಡಲ್ಲಿದ್ದಂತೆ. ಅಲ್ಲಪ್ಪ ಹೆಂಗೆ ಸಿಕ್ಕಿದ್ದಿರೋದು, ಕಣ್ಣ ಮರೆ ಮಾಡಿರೋದು ಯಾರು ದೇವರು? ಕೊನೆಗೆ ಅವನಿಗೆ ಬುದ್ಧಿ ಕೊಟ್ಟರು ನೋಡಿ, ದೇವರು ಕೊಟ್ಟಿದ ತಕ್ಷಣ ಅವನೇ ರಾಜ್ಯಕ್ಕೆ ಬರ್ತಾನ್ರಿ ಸೈನಿಕರು ಹುಡುಕಿದ್ರ. ಇದೇ ರೀತಿ ಕೆಲವು ಜನ ಸುಮ್ಮನೆ ಸಾವಿರಸ್ಥಲ್ಲಿ ಕಟಾಚಾರಕ್ಕೋಸ್ಕರ ಏನು ಮಾಡ್ತಾರೆ ಭಯಭಕ್ತಿ ನೋಡಿಸಿರ್ತಾರೆ. ಇದೆಲ್ಲ ಟೆಸ್ಟ್ ಯಾವಾಗತ್ತಾ ಸೈತಾನ ಬಿಡುಗಡೆ ಮಾಡ್ತಾವ, ಒಳ್ಳೇದು ಅಂತ ಗೊತ್ತಿದ್ದು ಒಳ್ಳೇದು ಮಾಡ್ತೀಯಾ ಕೆಟ್ಟದ್ದು ಮಾಡ್ತೀನಿ ನೋಡ್ತಾರೆ. ಸುಮ್ಮನೆ ತೋರಿಕೆಗೆ ಭಯಭಕ್ತಿಯ ವೇಷವಿಟ್ಕೊಂಡು ನೀನು ಸಾವಿರಸ್ಥಲ್ಲಿ ಇದೆಯಾ, ಬಲವನ್ನು ಬೇಡ ಅಂತ ಬಿಟ್ಟಿದ್ಯಾ, ಮನಸ್ಪೂರ್ವಕವಾಗಿದ್ಯಾ ಅಂತ ನೋಡ್ತಾರೆ. ಆವಾಗ ಸೈತಾನ ಬಿಡುಗಡೆ ಮಾಡಿದಾಗ ಯಾರೆಲ್ಲ ಮೋಸಕ್ಕೆ ಒಳಗಾಗ್ತಾರೋ ಅದೇನಪ್ಪ ನೋಡಿಸ್ತಾರೆ ಅಂತಂದರೆ, ನಾವು ದೇವರೇ ನೀನು ವಾಕ್ಯಕ್ಕೆ ವಿಧೇಯನಾಗಿದ್ದು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಅಷ್ಟೇ, ನಿನ್ನ ಮೇಲೆ ಭಯದಿಂದ ಅಷ್ಟೇ ಹೊರತು ನಿಮ್ಮ ಮೇಲೆ ಪ್ರೀತಿಯಿಲ್ಲ ಅಂತ ಜನಗಳಿಗೆ ಏನಾಗ್ತದೆ ಗೊತ್ತಾಗ್ತದೆ. ಇವೆಲ್ಲ ನಮಗೆ ಪಾಠ ರೀ ಗೊತ್ತಾ, ನಾವು ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿರ್ತೀನಿ. ಸುಮ್ಮನೆ ಭಕ್ತಿಯ ವೇಷನ ಧರಿಸ್ಕೊಂಡು ಕಾಟಾಚಾರಕ್ಕಾಗಿ ಆಡಂಬರಕ್ಕಾಗಿ ತೋರಿಕೆಗೆ ಮಾಡಕ್ಕೆ ಹೋಗ್ಬಿಡಿದ್ರಿ, ಇರಬೇಡ್ರಿ. ಅದರ ಅದಿಗೆ ಆಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇವರೆಲ್ಲ ಏನಾಗ್ತಾರೆ 2ನೇ ಮಾನಕ್ಕೆ ಹೋಗ್ತಾರಂತೆ. ಅದ್ರ ನೋಡಿ ಅಮ್ಮ ನೋಡಿ ಪ್ರಕಟಣೆ 20:9 ನೋಡೋಣ ನೋಡೋಣ. ಹಾಂ
ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು.
ಏನ್ ಮಾಡತ್ತೆ ಅವರೆಲ್ಲ ಬಂದ್ಬಿಟ್ಟು ಏನ್ರಿ ಪರಿಶುದ್ಧ ಪಟ್ಟಣಕ್ಕೂ ದೇವಜನರ ದಂಡಿಗೂ ಪರಿಶುದ್ಧ ಪಟ್ಟಣಕ್ಕೆ ಏನ್ ಮಾಡತ್ತೆ ಮುತ್ತಿಗೆ ಹಾಕಂತೆ. ಇದ್ಯಾರು ದೇವಜನರು ಅಂತಂದ್ರೆ ಅದರ ಏನ್ರಿ ದೇವಜನರ ದಂಡು ಅಂತ ಹೇಳ್ಬೇಕಾದ್ರೆ ಯಾರದು ಆ ಕಾಲದಲ್ಲಿ ಅಂದರೆ ಪಿತೃಗಳು ರೀ. ಅದರ ಎಲ್ಲ ಲೋಕ ಜನಕ್ಕೆ ಕಂಪೇರ್ ಮಾಡಿದವಾಗ ಪಿತೃಗಳು ಇನ್ನೂ ಎಕ್ಸೆಪ್ಷನ್ಸಲ್ ಆಗಿ ಇರ್ತಾರೆ. ಯಾಕೆಂದರೆ ಆ ಜನಗಳೆಲ್ಲ ಇವಾಗ ತರ ಪರಿಪೂರ್ಣ ಅಂತ ಹಂತಕ್ಕೆ ಬಂದಿರ್ತಾರೆ. ಅದರ ಆದರೆ ಏನ್ಷಿಯನ್ ಓದಿಸು ಪರಿಪೂರ್ಣ ಹಂತಕ್ಕೆ ಬಂದು ಆಲ್ರೆಡಿ ದೇವರಿಗೆ ನಂಬಿಕೆ ಆಗಿರ್ತಾರೆ. ಇವರೆಲ್ಲ ಏನು ಮಾಡ್ತಾರೆ ಜನಗಳೆಲ್ಲ ಮುತ್ತಿಗೆ ಹಾಕ್ತಾರಂತೆ. ಅದರ ಅಂದರೆ ಈವನ್ ಏನ್ಷಿಯನ್ ಓದಿಸ್ತು ವಂಚನೆ ಮಾಡೋದಕ್ಕೆ ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ. ಅವು ದೇವ್ರೇನು ಮಾಡ್ತಾರೆ ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವ್ರೇನು ಮಾಡ್ತದೆ ದಗಿಸಿಬಿಟ್ಟಿತ್ತು. ದೇವರು ಪರಲೋಕದಿಂದ ಲಿಟ್ರಲಾಗಿ ಬೆಂಕಿ ಬರೋ ಥರ ಮಾಡಿ ಎಲ್ಲರ ಮುಂದೆ ಅವ್ನು ಏನು ಮಾಡ್ತಾರೆ ದಗಿಸ್ತಾರೆ. ಯಾಕೆ ಮಿಗ್ದವ್ರಿಗೆ ಏನಬೇಕು ಭಯ ಬರಬೇಕು. ಊಜಾ ಮಂಜುಷ ಪೆಟ್ಟಿಗೆ ಮುಟ್ಟದ ಏನಾಯ್ತು ಅವನಿಗೆ
ಸಾಯ್ತಾನೆ.
ಸುಟ್ಟು ಬೂದಿ ಆಗ್ಬಿಟ್ಟಲ್ಲ. ಅದ್ರ ಯಾಕೆ ಮಿಕ್ಕಿದ್ದವ್ರಿಗೆ ಭಯ ಬರಲಿ ಅಂತ ಅಂದ್ಬಿಟ್ಟು. ಅದರ ಏನ್ರಿ ನಾದ ಮತ್ತೆ ಅಭಿಯು ಅದರ ಏನ್ರಿ ಮಾಡ್ತಾರೆ ಅಲ್ಲಿ ಹಾ ಅಲ್ಲಿ ಬಂದ್ಬಿಟ್ಟು ಏನ್ರಿ ಕೊಡಬಾರ್ದು ಅಂತ ಧೂಪ ಹಾಕಕ್ ಹೋಗ್ತಾರ ಅಂತೀನಿ, ದೇವ್ರು ಏನ್ ಮಾಡ್ತಾರೆ ಅವನ್ನ ಒಂದು ಅಗ್ನಿಯಿಂದನೇ ನಾಶ ಮಾಡಕ್ ಬಿಡ್ತಾರೆ. ಅದರ ಕೋರ ಸಂಗಡ ಇರೋರುಗಳೆಲ್ಲ ಜನಗಳು ಏನ್ರಿ ಹೆಚ್ಚು ಕಮ್ಮಿ ಒಂದು 250 ಜನ ಅದರ ಏನ್ರಿ ನೀವೇನು ನಾವು ಕೂಡ ಬರ್ತೀರಿ ಅಂತ ಮಾಡ್ತಾರೆ, ಪೈಪೋಟಿ ಮಾಡ್ತಾರೆ ನೋಡಿ ಅಂತೀನಿ. ಅದರ ದೇವ್ರು ಏನ್ ಮಾಡ್ತಾರೆ ಅವ್ರನ್ನ ಹಂಗೆ ನಾಶ ಮಾಡಕ್ ಬಿಡ್ತಾರೆ. ಯಾಕೆ ಎಲ್ಲರ ಮುಂದೆ ನಾಶ ಮಾಡ್ತಾರೆ, ಯಾಕೆಂದ್ರೆ ಇದು ನೋಡಿ ಮಿಕ್ದವ್ರಿಗೆ ಏನಬೇಕು ಭಯ ಬಿಡಬೇಕು ಅಂತ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋರಾಗಲೇ ಏನ್ರಿ ಆವಾಗ ಕೊನೆಯದಾಗಿ ಏನು ಮಾಡ್ತಾರೆ ಸೇತಾನು ಅವನೇನು ಮಾಡ್ತಾರೆ ಅವನು ಜೊತೆಗಿರೋಂಥ ಎಲ್ಲ ಬಿದ್ದೋಗಿದ್ದರೂ ಏನು ಮಾಡ್ತಾರೆ ಎರಡನೇ ಮರಣದಲ್ಲಿ ನಾಶ ಮಾಡ್ತಾರೆ. ಅದನ್ನೇ 10ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದ ನೋಡಿ ಪ್ರಕಟಣೆ 20ನೇ ಅಧ್ಯಾಯ 10ನೇ ವಾಕ್ಯ.
ಇದಲ್ಲದೆ ಅವರನ್ನು ಮರುಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ, ಹಗಲಿರುಳು ಯುಗಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು.
ನೋಡ್ರ ಹಗಲಿರುಳು ಯುಗ ಯುಗಾಂತಗಳು ಏನ್ ಮಾಡ್ತಾರೆ ಯಾತನೆ ಪಡ್ತಾರೆ ಅಂತ ಹೇಳ್ತಾರೆ. ಹಗಲಿರುಳು ಯುಗ ಯುಗಾಂತಗಳ ಏನಪ್ಪ ಅಂತಂದ್ರೆ ಆ ಒಂದು ನಿರ್ದಿಷ್ಟವಂತ ಕಾಲ ಮುಗಿಯ ತನಕ ಯಾತನೆ ಪಡ್ತಾನೆ. ಏನರ್ಥ ನಾವು ಕಳಸತಿ ನೋಡಿದಿರಿ ಅಲ್ಲ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಅದರ ಏನ್ರಿ ಅಲ್ಲಿ ಮೃಗವು ಆಮೇಲೆ ಏನ್ರಿ ಸುಳ್ಳು ಪ್ರವಾದಿ ಏನರ್ಥ ಒಬ್ಬ ಅದು ಒಂದೊಂದು ಬಗ್ಗೆ ಹೇಳಿರೋದು ಮಲ್ಟಿಪಲ್ಸ್ ಹೇಳಿಲ್ಲ. ಸುಳ್ಳು ಪ್ರವಾದಿಗಳು ಅಂತ ಹೇಳಿಲ್ಲ, ಮೃಗಗಳು ಅಂತ ಹೇಳಿಲ್ಲ, ಮೃಗ ಸುಳ್ಳು ಪ್ರವಾದಿ ಅಂದರೆ ಇದು ಹೇಳ್ತಾ ಇದ್ದ ಒಂದು ಗ್ರೇಟ್ ಆಂಟಿಕೇ ಸಿಸ್ಟಮ್ ಬಗ್ಗೆ. ಏನಾರ ಇವರ ಒಂದು ಬಂದ್ಬಿಟ್ಟು ಬೆಂಕಿ ಗಂಧಗಳು ಊರಿಂದ ಕೆರೆಗೆ ಆಗ್ತದೆ ಅಂದರೆ ಬೆಂಕಿ ಗಂಧಕಗಳು ಅಂದರೆ ಗಂಧಕ ಅಂತ ಹೇಳ್ಬೇಕಾದ್ರೆ ಅದು ಸಲ್ಫರ್ ಮತ್ತು ಬ್ರಿಮ್ಸ್ಟನ್ ಅಂತ ಒಂದು ಕೆಮಿಕಲ್ ರೀ. ಆ ಕೆಮಿಕಲ್ಗೆ ಏನೋ ವಸ್ತು ಹಾಕ್ಬಿಟ್ರೆ ಸುಟ್ಟು ಭಸ್ಮ ಮಾಡ್ಬಿಡ್ತು ಅಂತಾರೆ, ಅಷ್ಟು ಫಾಸ್ಟಾಗಿ ಅಷ್ಟು ಪವರ್ ಇದೆ ಅಂತಾರೆ. ಅದು ಈ ಮೋಲ್ಟನ್ ಲಾವಾ ಬರ್ತಾವೆ ನೋಡಿ ವೆಲ್ಕನ್, ಅದು ಅದಕ್ಕೆ ಈಕ್ವಲ್ ಅಂತಾರೆ ಅದು. ಅದರ ಅದೇನು ಅರ್ಥ ಅಂದರೆ ಇವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಾಕ್ತಾರೆ ಅಂತ ಅರ್ಥ. ಅದರ ಇದು ನಾವೇನು ನೋಡ್ತೀರಿ ಪ್ರಕಟಣೆ ಇದರಲ್ಲಿ ಏನು ನೋಡ್ತೀರಿ ಇದು ಎರಡನೇ ಮರಣ ಅಂತ ಬಹು ಸ್ಪಷ್ಟವಾಗಿ ನಮಗೆ ಕ್ಲಿಯರ್ ಆಗಿ ಏನಾಗಿದೆ ಅಲ್ಲಿ ಅಲ್ಲಿ ಕೊಟ್ಟಿರೋದು ನೋಡ್ತೀರಿ. ಅಂದ್ರೆ ಇದೇನಂತಾರೆ ಇದೇನಂತಾರೆ ಇದು ಎರಡನೇ ಮರಣವು ಅಲ್ಲೇ ಕೊಟ್ಟಿದ್ದಲ್ಲ ಓದ್ರಿ. ಹಾಂ ಪ್ರಕಟಣೆ
ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು.
ಬೆಂಕಿ ಕೆರೆನೇ ಏನ್ರಿ ಎರಡನೇ ಮರಣ ಅಂದ್ರೆ ಡಿಸ್ಟ್ರಕ್ಷನ್ ಫಾರ್ ಎವರ್. ಸೈತಾನ ಮತ್ತೆ ಬಿದ್ದ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ನಾಶ ಮಾಡಾಕ್ತಾರೆ, ಇನ್ನೆಂದಿಗೂ ಏನಾಗಲ್ಲ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಕೊನೆಯದಾಗಿ ನಮ್ಮ ಬ್ರದರ್ ಒಂದು ಬ್ಯೂಟಿಫುಲ್ ಸಜೆಷನ್ ಹೇಳ್ತಾರೆ, ಸೈತಾನ ಮಾಂಸದಲ್ಲಿ ಬರಕ್ ಬಿಡ್ತಾರೆ ಅಂತ. ಮಾಂಸದಲ್ಲಿ ಬಂದಾವಾಗ ಅವ್ನು ಏನು ಮಾಡ್ತಾರೆ ಅಂತ ಜನಗಳೆಲ್ಲ ಮರುಳುಗೊಳಿಸ್ದಾವಾಗ ದೇವರು ಅದೇ ನೇಚರ್ ಲಾಕ್ ಮಾಡ್ಬಿಡ್ತಾರಂತೆ ರೀ. ತಿರ್ಗಾ ಆತ್ಮಿಕ ಸ್ವರೂಪಕ್ಕೆ ಹೋಗೋಕೆ ಬಿಡೋದಿಲ್ಲ, ಮಾಂಸದಲ್ಲಿ ಎಲ್ಲರ ಕಣ್ಣು ಮುಂದೆ ಅವ್ನ ನಾಶ ಮಾಡ್ತಾರಂತೆ. ಇದ್ರ ಬಗ್ಗೆ ನಾವು ಬರುವಂಥ ನೆಕ್ಸ್ಟ್ ಏನ್ರಿ ರೆವಲ್ಯೂಷನ್ ಸ್ಟಡಿಯಲ್ಲಿ ಇನ್ನೂ ಡೀಟೇಲ್ ಆಗಿ ನಾವೇ ಮಾಡೋಣ ನೋಡೋಣ. ಓಕೆನಾ? ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಯಾರಿಗೇನ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ, ಯಾರಿಗೇನ ಪ್ರಶ್ನೆಗಳಿದೆಯಾ?
ಬ್ರದರ್, ಇದು ಎರಡನೇ ಮರಣ ಅಂದ್ರೆ ಮರಣ ಅಂದ್ರೆ ಮುಕ್ತಾಯ ಅಲ್ವಾ ಬ್ರದರ್? ಮುಗ್ದೋಗುತ್ತೆ ಅದು.
ಅಷ್ಟೇ ಅದೇ ಅಂತ್ಯ, ಅದ್ರ ಮುಂದಕ್ಕೆ ಹಿಂದಕ್ಕೆ ಏನೂ ಇಲ್ಲ, ತಿರ್ಗಾ ವಾಪಸ್ ಎದ್ದು ಬರೋಂಥ ಕಥೆನೇ ಇಲ್ಲ.
ಅಂದ್ರೆ ಒಂದ್ ರೀತಿ ಮರಣ ಅನ್ನೋದು ಒಳ್ಳೇದೇನೆ.
ಪಾಪಿಗಳಿಗೆ ದೇವ್ರ ಉದ್ದಕ್ಕೆ ಪಾಪ ಮಾಡಿದವ್ರಿಗೆ ಎರಡನೇ ಮರಣ ಅಂತಂದ್ಬಿಟ್ಟು ಒಂದು ರೀತಿ ಒಳ್ಳೇದೇನೆ. ಇನ್ನೊಂದು ಸರ್ತಿ ಯಾವತ್ತೂ ಪಾಪಿಗಳು ದುಷ್ಟುಗಳು ಕಾಣಿಸಲ್ಲ ಅಂತ ಅರ್ಥ.
ಸರಿ ಸರಿ ಬ್ರದರ್, ಅಷ್ಟೇ.
ಓಕೆನಾ? ಸರಿ, ಬೇರೆ ಯಾರೇನೋ ಪ್ರಶ್ನೆ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಸರಿ, ಓಕೆ.